ಪಾಂಚಜನ್ಯದ ಮೊಳಗು ಇದುವೇ ಹೊಸ ಬಾಳಿನ ಬೆಳಗು.
ಪಾಂಚಜನ್ಯದ ಮೊಳಗು ಇದುವೇ ಹೊಸ ಬಾಳಿನ ಬೆಳಗು.
ಜನಮಾನಸವ ಅರಳಿಸುವಂತ ವಿವೇಕವಾಣಿಯ ಮೊಳಗು. ಸುಖ ದುಃಖಗಳಿಗೆ ತಾಕೊರಳಾಗುವ ನಿಲಪೀತಿಯದಿ ಮೊಳಗು. ಇದುವೇ ಹೊಸ ಬಾಳಿನ ಬೆಳಗು. ಇದುವೇ ಪಾಂಚಜನ್ಯದ ಮೊಳಗು. ಇದುವೇ ಪಾಂಚಜನ್ಯದ ಮೊಳಗು.
ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತಾ ದ್ರುಮದಳ ಶೋಭಿನೀ ಸುಹಾಸಿನೀ ಸುಮಧುರಭಾಷಿನೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೇ ಕೋಟಿ ಕೋಟಿ ಭುಜೈದೃತ ಕರಕಲವಾಲೇ ಅಬಲಾಂ ಕೇನೋ ಮಾಯೆ ತೋಬಲೇ ಬಹುಬಲಧಾರಿಣೀ ನಮಾಮಿ ತಾರಿಣೀ ರಿಪುದಲವಾರಿಣೀ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯೀ ಪ್ರತಿಮಾ ಗಡಿ ಮಂದಿರೇ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣೀ ಕಮಲಾಂ ಕಮಲದಲ ವಿಹಾರಿಣೀ ವಾಣೀಂ ವಿದ್ಯಾದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಮತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ.
Oh, oh, oh. ರೇಡಿಯೋ ಪಾಂಚಜನ್ಯದ ಶ್ರೋತೃ ಬಾಂಧವರೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ. ನಾನು ತೇಜಸ್ವಿ ರಾಜೇಶ್ ಮಾಡ್ತಾ. ಕೇಳುಗ ಮಿತ್ರರೇ, ಸಮಯವು ಮನುಷ್ಯನನ್ನ ಯಶಸ್ವಿಯಾಗಿಸುವುದಿಲ್ಲ, ಸಮಯದ ಸರಿಯಾದ ಬಳಕೆ ವ್ಯಕ್ತಿಯನ್ನ ಯಶಸ್ವಿಗೊಳಿಸುತ್ತದೆ ಎನ್ನುವ ಈ ಮಾತನ್ನ ನಮ್ಮೆಲ್ಲ ಪಾಂಚಜನ್ಯ ಮಿತ್ರರಿಗೆ ಸಾರ್ಥ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರಗೊಳ್ಳಲಿರುವಂತಹ ಕಾರ್ಯಕ್ರಮಗಳ ವಿವರಗಳು ಇಂತಿವೆ. ಮೊದಲಿಗೆ ಭಕ್ತಿ ಗೀತೆಗಳು, ಮಾರುಕಟ್ಟೆ ಧಾರಣೆ, ಸುಬುದ್ದಿ ದಾಮೋದರ ದಾಸ್ ಅವರಿಂದ ಶ್ರೀಮದ್ ಭಾಗವತಾಮೃತ ಬಿಂದು, ವಿವೇಕ ಸಂಜೀವಿನಿ ಸರಣಿ ಕಾರ್ಯಕ್ರಮದಲ್ಲಿ ವಾರದ ಮದ್ದು ವಿಶೇಷ ಸಂಚಿಕೆ, ಕಲಾಮಹತಿ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಿ ದೀಪಕ್ ಕುಮಾರ್ ಮತ್ತು ಶ್ರೀಮತಿ ಪ್ರೀತಿಕಲಾ ದಂಪತಿಗಳ ವೃತ್ತಿ ಪ್ರವೃತ್ತಿ ಬದುಕಿನ ಅನುಭವಗಳ ಮುಂದುವರಿದ ಮಾತುಕತೆ, ಕೊನೆಯಲ್ಲಿ ಮಧುರ ಗೀತೆಗಳು ಪ್ರಸಾರಗೊಳ್ಳಲಿವೆ.
ರೇಡಿಯೋ ಪಾಂಚಜನ್ಯ 90.8 FM ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು, ಇದು ಜೀವ ಜೀವದ ಸ್ವರ ಸಂಚಾರ.
ಇದೀಗ ಶ್ರೀದೇವರ ಭಕ್ತಿ ಗೀತೆಗಳು ಪ್ರಸಾರಗೊಳ್ಳಲಿವೆ.
ಶ್ರೀ ವಿನಾಯಕಂ ನಮಾಮ್ಯಕಂ, ಶ್ರೀ ವಿನಾಯಕಂ ನಮಾಮ್ಯಕಂ, ಶ್ರೀ ವಿನಾಯಕಂ ನಮಾಮ್ಯಕಂ. ದಯಾ ನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಕಂ, 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 ನಮಾಮ್ಯಕಂ. ವರಗಜವದನಂ ಅನನ್ವಯ ಚರಿತಂ, ವರಗಜವದನಂ ಅನನ್ವಯ ಚರಿತಂ, ಕರುಣಾರಸ ಲಸಿತೋತ್ಪಲ ನಯನಂ. ವರಗಜವದನಂ ಅನನ್ವಯ ಚರಿತಂ, ಕರುಣಾರಸ ಲಸಿತೋತ್ಪಲ ನಯನಂ. ಕಲಿಮಲರಹಿತಂ ಕಲಿಮಲರಗೀತಂ ಸುರಗಣಮುತಿದಂ, ಕಲಿಮಲರಗೀತಂ ಸುರಗಣಮುತಿದಂ. ವ್ಯಾಸನಾರದಾದಿ ಪೂಜಿದ ಪಾದಂ, ಶ್ರೀ ವಿನಾಯಕಂ ನಮಾಮ್ಯಕಂ, ದಯಾ ನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಕಂ, ಶ್ರೀ ವಿನಾಯಕಂ ನಮಾಮ್ಯಕಂ. ಅಭೀಷ್ಟವರದಂ ಅನುಗ್ರಹ ಫಲದಂ, ಅಭೀಷ್ಟವರದಂ ಅನುಗ್ರಹ ಫಲದಂ, ಸುರಭಿ ಮಧುರ ವರೋದಯ ಚತುರಂ. ಅಭೀಷ್ಟವರದಂ ಅನುಗ್ರಹ ಫಲದಂ, ಸುರಭಿ ಮಧುರ ವರೋದಯ ಚತುರಂ. ಚಿನ್ಮಯ ರೂಪಂ ಚಿತ್ರಸಭರಿತಂ, ಚಿನ್ಮಯ ರೂಪಂ ಚಿತ್ರಸಭರಿತಂ, ಕೇತಕಿ ಪುರೋಲ್ಲಸಿತಂ ದೇವೋ. ಶ್ರೀ ವಿನಾಯಕಂ ನಮಾಮ್ಯಕಂ, ದಯಾ ನೀ సిద్ధిం శుభవరద శ్రీ వినాయకం నామామ్యకం రిగపని సానిగపని శ్రీ వినాయకం దయా నిధిం శుభవరద శ్రీ వినాయకం నమామ్యగం దయా నిధిం శుభవరద శ్రీ వినాయకం నమామ్యగం దయా నిధిం శయా దయా నిధిం శయా నిధిం శుభవరద శ్రీ వినాయకం నమామ్యగం దయా నిధిం శుభవరద శ్రీ వినాయకం నమామ్యగం నమామ్యగం వరగజవదనం అనన్వయ చరితం వరగజవదనం అనన్వయ చరితం కరుణారస లసితోత్పల నయనం వరగజవదనం అనన్వయ చరితం కరుణారస లసితోత్పల నయనం కలిమల రహితం కలిమల రగీతం సురగణముతీదం కలిమల రగీతం సురగణముతీదం వ్యాసనారదాది పూజిత పాదం శ్రీ వినాయకం నమామ్యగం దయా నిధిం శుభవరద శ్రీ వినాయకం నమామ్యగం శ్రీ వినాయకం నమామ్యగం అభీష్టవరదం అనుగ్రహఫలదం అభీష్టవరదం అనుగ్రహఫలదం సురభి మధుర వరోదయ చతురం అభీష్టవరదం అనుగ్రహఫలదం సురభి మధుర వరోదయ చతురం చిన్మయ రూపం చిత్రసభరితం చిన్మయ రూపం చిత్రసభరితం కేతకీ పురోల్లసితం దేవం శ్రీ వినాయకం నమామ్యగం దయా నిధిం శుభవరద శ్రీ వినాయకం నమామ్యగం రిగపని సానిగపని శ్రీ వినాయకం సరిని సపని గగప పని సరిగపని శ్రీ వినాయకం నిజరిగా పని సరి గపని సరి నిగపని శ్రీ గగరి గరి దరి దని బసరి గపని శ్రీ సరి గరి గప గపని సరి గరి బగరి దరి దని బగరి సరి గపని శ్రీ గగ్గరి గాగ గగరి గ gari da da ni da ri da ri 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 ni ri gari da da ni ri da ni ba 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 pa ni ni ga 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 gari ga gari da ni da ba ni da ri da ba ga ba ga ni ni ba ni da ri da da ni da gari da ri da gari da ni ba ri da ni ba ga da ni ba ga ri ni ba ga ri da ba ga ri da ni da ri da ni ba ba ni da ri ga ni da ri ga ba da ri ga ba ni ri ga ba ni da ga ba ni da ri ba ni da ri ga ba ga ri da ni ga ri da ni ba ni ga ba ni da da ni ga ba ni shi ಯಕಂ ನಾವಾಪ್ಯಗಳು ದಯಾ ನಿಧಿಮು ಶುಭವರದ ಶ್ರೀ ವಿನಾಯಕಂ ನಾವಾಪ್ಯಕಂ ಶ್ರೀ
ಶಿವಾಯ ಪಾಲಿಸು ನೀ ಭಕುತರ ಆಶಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಾಲಿಸು ನೀ ಭಕುತರ ಆಶಯ ಒದಗಿಸಿ ಅನ್ನವ ಕರುಣಿಸಿ ರಥವನು ನಡೆಸಯ್ಯ ಕರುಣಾಕರ ಕಾಯಕ ಒದಗಿಸಿ ಅನ್ನವ ಕರುಣಿಸಿ ರಥವನು ನಡೆಸಯ್ಯ ಕರುಣಾಕರ ಸಂಸಾರದ ರಥವನು ಸಂಸಾರದ ರಥವನು ನಡೆಸಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಆಲಿಸು ನೀ ಭಕುತರ ಆಶಯ ಸುಖವ ತೊಲಗಿಸಿ ಸುಖವನು ಕರುಣಿಸಿ ಸಂತಸ ನೀಡಯ್ಯ ಗಂಗಾಧರ ದುಃಖವ ತೊಲಗಿಸಿ ಸುಖವನು ಕರುಣಿಸಿ ಸಂತಸ ನೀಡಯ್ಯ ಗಂಗಾಧರ ಸಂಸಾರದಿ ಸಂತಸವ ಸಂಸಾರದಿ ಸಂತಸವ ನೀಡಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಆಲಿಸು ನೀ ಭಕುತರ ಆಶಯ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರಣಾಯ ಮಹಾದೇವಾಯ ದೇವಾ
ಕರುಣಿಸೋ ಮಹಲಿಂಗೇಶನೇ ಪಾಡಿ ಪೊಗಳಲು ಶ್ರುತಿಯ ನೀಡೋ ಗಾನ ಪ್ರಿಯನೇ. ನಿನ್ನ ಗಾನವ ಪಾಡಲು ದಿವ್ಯ ರೂಪನೆ ಮಹಾಮಹಿಮನೆ ನಿತ್ಯ ನಿನ್ನ ಭಜಿಸುವೆ. ನಿತ್ಯ ಸತ್ಯನೇ ತ್ರಿಲೋಕ ಪಾಲನೆ ನಿನ್ನ ಧ್ಯಾನ ಮಾಡುವೆ, ನಿನ್ನ ಧ್ಯಾನ ಮಾಡುವೆ. ಕರುಣಿಸೋ ಮಹಲಿಂಗೇಶನೇ ನಿನ್ನ ಪಾಡಿ ಪೊಗಳಲು ಶ್ರುತಿಯ ನೀಡೋ ಗಾನ ಪ್ರಿಯನೇ. ಭಸ್ಮ ಪ್ರಿಯನೇ ಭಕ್ತಿಯಿಂದ ಪೂಜಿಪೆ, ನಿಟಿಲ ನೇತ್ರನೇ ಭಸ್ಮ ಪ್ರಿಯನೇ ಭಕ್ತಿಯಿಂದ ಪೂಜಿಪೆ. ಲೋಕ ಪಾಲನೆ ನಾದಲೋಲನೆ ನಿನ್ನ ನಾಮವ ಪಾಡುವೆ, ನಾಮ ಪಾಡುವೆ. ಮತಿಯ ಕರುಣಿಸೋ ಮಹಲಿಂಗೇಶನೇ ನಿನ್ನ ಪಾಡಿ ಪೊಗಳಲು ಶ್ರುತಿಯ ನೀಡೋ ಗಾನ ಪ್ರಿಯನೇ. ನಿನ್ನ ಗಾನವ ಪಾಡಲು ಕರುಣಿಸೋ ಮಹಲಿಂಗೇಶನಿ ನಿನ್ನ ಪಾಡಿ ಪೊಗಳಲು ಶ್ರುತಿಯ ನೀಡೋ ಗಾನ ಪ್ರಿಯನೇ, ಶ್ರುತಿಯ ನೀಡೋ ಗಾನ ಪ್ರಿಯನೇ, ಶ್ರುತಿಯ ನೀಡೋ ಗಾನ ಪ್ರಿಯನೇ.
ಪಡೆದು ಕಲಿ ಭಜಿಪ ಭಕುತರ ಕರುಣದಿ ಒರೆ ವಕೃಪಾ ಸಾಗರನೆ ಭಕ್ತಿಯಿಂದಲಿ ಭಜಿಪ ಭಕುತರ ಕರುಣದಿ ಒರೆ ವಕೃಪಾ ಸಾಗರನೆ ನ್ಯಾಯ ನೀತಿಯ ಪಾಲಿಪ ಜನರ ಕರ ಪಿಡಿದು ನ್ಯಾಯ ನೀತಿಯ ಪಾಲಿಪ ಜನರ ಕರ ಪಿಡಿದು ಕಾಯುವ ಕರುಣಾಮಯನೇ ಮುತ್ತೂರ ನೆಲದಿ ಜನ್ಮವ ಪಡೆದು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು ಪತಿ ಶ್ರೀ ಮಹಾಲಿಂಗೇಶ್ವರ ಅನುದಿನ ನಿನ್ನನು ನೆನೆವೆನು ದೇವ ಗ್ರಾಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ಅನುದಿನ ನಿನ್ನನು ನೆನೆವೆನು ದೇವ ಜಗದೊಡೆಯ ಶ್ರೀ ಜಗದೀಶ್ವರ ನಿತ್ಯ ನಿನ್ನನು ಭಜಿಸುವೆ ದೇವಾ ನಿನ್ನನು ಭಜಿಸುವೆ ದೇವಾ ಪುತ್ತೂರ ನೆಲದಿ ಜನ್ಮವ ಪಡೆದು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು ಪುತ್ತೂರ ನೆಲದಿ ಜನ್ಮವ ಪಡೆದು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು ಹತ್ತೂರ ಬಿಟ್ಟರು ಪುತ್ತೂರ ಬಿಡನೆಂಬ ಮಾತು ನಿಜವಾಗಿದೆ ಮಾತು ನಿಜವಾಗಿದೆ ಪುತ್ತೂರ ನೆಲದಿ ಜನ್ಮವ ಪಡೆದು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು
ಹಾಸುವುದಕ್ಕೆ ಹಾಸಿಗೆಯುಳ್ಳೋಡೆ ಮಲಗುವನೇ ಏತರ ತಿನ್ನುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದನಲ್ಲದೆ ಏತರ ತಿನ್ನುವ ರಂಗಯ್ಯ ಏತರ ತಿನ್ನುವ ರಂಗಯ್ಯ ಪೇಳುವ ಪಿತನುಳ್ಳೋಡೆ ಬೆಣ್ಣೆ ಕದ್ದು ಚೋರನೆಂದೆನಿಸುವನೆ ಬುದ್ಧಿಯ ಪೇಳುವ ಪಿತನುಳ್ಳೋಡೆ ಬೆಣ್ಣೆ ಕದ್ದು ಚೋರನೆಂದೆನಿಸುವನೆ ಬದ್ಧವಾಹನ ತನಗಿದ್ದ ಹತ್ತಿನ ಮೇಲೇರಿ ತಿರುಗುವನೆ ಏತರ ಚೆಲುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದನಲ್ಲದೆ ಏತರ ಚೆಲುವ ರಂಗಯ್ಯ ಏತರ ಚೆಲುವ ರಂಗಯ್ಯ ಜನಕ ತಾನು ಸೊಬಗುಳ್ಳನಾದರೆ ಮುದುಕಿ ಕುಬುಜೆಯನು ಕೂಡುವನೆ ಮದನ ಜನಕ ತಾನು ಸೊಬಗುಳ್ಳನಾದರೆ ಮುದುಕಿ ಕುಬುಜೆಯನು ಕೂಡುವನೆ ಮತಿವಂತ ಮತಿವಂತ ಪುರಂದರ ವಿಠಾಲರಾಯನು ಪತಿತ ಪಾವನನೆಂದು ಸ್ತುತಿಸಿದೆನಲ್ಲದೆ ಏತರ ಚೆಲುವ ರಂಗಯ್ಯ ಹರಿ ಎಂಬ ಮಾತಿಗೆ ಮರುಳಾದನಲ್ಲದೆ ಹರಿ ಎಂಬ ಮಾತಿಗೆ ಮರುಳಾ ಏತರ ಚೆಲುವ ರಂಗಯ್ಯ ಏತರ ಚೆಲುವ ರಂಗಯ್ಯ ಏತರ ಚೆಲುವ ರಂಗಯ್ಯ
ಇದುವರೆಗೆ ಭಕ್ತಿ ಗೀತೆಗಳನ್ನು ಕೇಳಿದಿರಿ
ರೇಡಿಯೋ ಪಾಂಚಜನ್ಯ 90.8 ಎಫ್ಎಂ ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು ಇದು ಜೀವ ಜೀವದ ಸ್ವರ ಸಂಚಾರ
ಮಾರುಕಟ್ಟೆ ಧಾರಣೆ ಇಂತಿವೆ. ಹೊಸ ಅಡಿಕೆ 390-450, ಹಳೆ ಅಡಿಕೆ 350-485, ಕಾಳುಮೆಣಸು 630-640, ಒಣಕೊಕ್ಕೋ 215-235, ಹಸಿಕೊಕ್ಕೋ 53-58, ಕೊಬ್ಬರಿ 70-73, ರಬ್ಬರ್ ಧಾರಣೆ ಆರ್ಎಸ್ಎಸ್ 4 142.50 ರೂಪಾಯಿ, ಆರ್ಎಸ್ಎಸ್ 5 130.50 ರೂಪಾಯಿ, ಲಾಟ್ 120.50 ರೂಪಾಯಿ, ಸ್ಕ್ರಾಪ್ 69.50 ರೂಪಾಯಿಯಿಂದ 79.50 ರೂಪಾಯಿ.
ಇನ್ನು ಮುಂದೆ ಕೇಳಿ ಶ್ರೀಮದ್ ಭಾಗವತಾಮೃತ ಬಿಂದು. ವಾಚಿಸುವವರು ಸುಬುದ್ಧಿ ದಾಮೋದರ ದಾಸ್. ಈ ಕಾರ್ಯಕ್ರಮದ ಪ್ರಸ್ತುತಿ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ, ಮಂಗಳೂರು.
ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಯಯಾತಿ ಮಹಾರಾಜನ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಯಯಾತಿ ಮಹಾರಾಜನು ತನ್ನ ಮಗನಾದಂತಹ ಪೂರುವಿನಿಂದ ಯೌವನವನ್ನು ಪಡೆದುಕೊಂಡನು. ನಂತರ ಆತನು ಅನೇಕ ಯಜ್ಞಗಳನ್ನು ಆಚರಿಸಿದನು. ಎಲ್ಲ ಕಡೆ ಅಸ್ತಿತ್ವದಲ್ಲಿದ್ದರೂ ಲೌಕಿಕ ಚಕ್ಷುಗಳಿಗೆ ಅದೃಶ್ಯನಾದ, ಪ್ರತಿಯೊಬ್ಬರ ಹೃದಯದಲ್ಲೂ ನಾರಾಯಣನಾಗಿ ನೆಲೆಸಿರುವ ಪರಮಪ್ರಭುವನ್ನು ಯಯಾತಿ ಮಹಾರಾಜನು ಲೌಕಿಕ ಕಾಮನೆಗಳಿಂದ ವಿಹಿತನಾಗಿ ಆರಾಧಿಸಿದನು. ಯಯಾತಿ ಮಹಾರಾಜನು ಹೊರನೋಟಕ್ಕೆ ಲೌಕಿಕ ಉಪಭೋಗಗಳಲ್ಲಿ ತೀವ್ರ ಆಸಕ್ತನಂತೆ ತೋರಿದರೂ ಅಂತರಂಗದಲ್ಲಿ ಭಗವಂತನ ಶಾಶ್ವತ ದಾಸನಾಗಲು ಚಿಂತಿಸುತ್ತಿದ್ದನು. ಯಯಾತಿಯು ಇಡೀ ಪ್ರಪಂಚಕ್ಕೆ ರಾಜನಾಗಿದ್ದರೂ ತನ್ನ ಮನಸ್ಸು ಮತ್ತು ಪಂಚೇಂದ್ರಿಯಗಳನ್ನು ಲೌಕಿಕ ಸಂಪತ್ತುಗಳ ಉಪಭೋಗದಲ್ಲಿ 1000 ವರ್ಷಗಳ ಕಾಲ ತೊಡಗಿಸಿದ್ದರೂ ಆತನಿಗೆ ತೃಪ್ತಿಯನ್ನು ಹೊಂದಲಾಗಲಿಲ್ಲ. ಕಲುಷಿತವಾದ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದರೆ ಶುದ್ಧಿಗೊಳಿಸಬಹುದು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ವ್ಯಕ್ತಿಯು ಎಲ್ಲ ಉಪಾಧಿಗಳಿಂದ ಮುಕ್ತನಾಗಬೇಕು. ಅವನು ಲೌಕಿಕ ಪ್ರಪಂಚದೊಡನೆ ತನ್ನನ್ನು ಗುರುತಿಸಿಕೊಂಡಾಗ ಅವನ ಇಂದ್ರಿಯಗಳು ಕಲುಷಿತವಾಗುತ್ತವೆ. ಆದರೆ ವ್ಯಕ್ತಿಯು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದು ಭಗವಂತನ ದಾಸ ತಾನೆಂದು ಗುರುತಿಸಿಕೊಂಡಾಗ ಅವನ ಇಂದ್ರಿಯಗಳು ತಕ್ಷಣವೇ ಶುದ್ಧಿಯನ್ನು ಹೊಂದುತ್ತವೆ. ಪರಿಶುದ್ಧ ಇಂದ್ರಿಯಗಳನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವುದನ್ನು ಭಕ್ತಿ ಎಂದು ಕರೆಯುತ್ತಾರೆ. ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿರುಚ್ಯತೆ. ವ್ಯಕ್ತಿಯು ಅನೇಕ ಸಹಸ್ರ ವರ್ಷಗಳ ಕಾಲ ಇಂದ್ರಿಯಗಳನ್ನು ಉಪಭೋಗಿಸಬಹುದು, ಆದರೆ ಇಂದ್ರಿಯಗಳನ್ನು ಶುದ್ಧಿಗೊಳಿಸದ ಹೊರತು ಅವನು ಸುಖಿಯಾಗಲಾರ. ಮೇಕೆ ಮತ್ತು ಹೋತದ ರೂಪಕ ಕಥೆಯನ್ನು ಕೇಳಿದ ಮೇಲೆ ಯಯಾತಿ ಮಹಾರಾಜನು ಯಾವ ರೀತಿ ಮೋಕ್ಷವನ್ನು ಪಡೆದನು ಎಂದು ಶುಕದೇವ ಗೋಸ್ವಾಮಿಗಳು ವಿವರಿಸುತ್ತಾರೆ. ಅನೇಕ ವರ್ಷಗಳ ಕಾಲ ಲೌಕಿಕ ಪ್ರಪಂಚದ ಉಪಭೋಗಗಳ ನಂತರ ಕೊನೆಯಲ್ಲಿ ಯಯಾತಿ ಮಹಾರಾಜನು ಅಂತಹ ಲೌಕಿಕ ಸಂತೋಷಗಳ ಬಗ್ಗೆ ಜಿಗುಪ್ಸೆಗೊಂಡನು. ಅವನು ಲೌಕಿಕ ಉಪಭೋಗಗಳಿಂದ ತಣಿದ ಮೇಲೆ ತನ್ನ ಜೀವನಕ್ಕೆ ಸಂಬಂಧಿಸಿದಂತೆ ಮೇಕೆ ಮತ್ತು ಹೋತದ ಕಥೆಯೊಂದನ್ನು ಕಟ್ಟಿ ತನ್ನ ಪತ್ನಿಯಾದ ದೇವಯಾನಿಯ ಮುಂದೆ ಹೇಳಿದನು. ಆ ಕಥೆಯು ಹೀಗಿದೆ. ಒಂದಾನೊಂದು ಕಾಲದಲ್ಲಿ ಹೋತವೊಂದು ತಿನ್ನಲು ಬಗೆ ಬಗೆಯ ಸಸ್ಯಗಳಿಗಾಗಿ ಅರಸುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿತ್ತು. ಆಗ ಆಕಸ್ಮಿಕವಾಗಿ ಅದು ಒಂದು ಬಾವಿಯ ಬಳಿ ಬಂತು. ಬಾವಿಯಲ್ಲಿ ಮೇಕೆಯೊಂದನ್ನು ನೋಡಿತು. ಹೋತವು ಮೇಕೆಯ ಬಗ್ಗೆ ಆಕರ್ಷಿತವಾಯಿತು. ಹೇಗೋ ಪ್ರಯತ್ನ ಮಾಡಿ ಅದನ್ನು ಬಾವಿಯಿಂದ ಮೇಲೆತ್ತಿತು. ಹೀಗೆ ಅವು ಒಂದಾದವು. ಅನಂತರ ಒಂದು ದಿನ ಹೋತವು ಬೇರೊಂದು ಮೇಕೆಯನ್ನು ಕೂಡಿರುವುದನ್ನು ನೋಡಿ ಮೊದಲಿನ ಮೇಕೆಗೆ ಕೋಪ ಬಂತು. ಅದು ಹೋತವನ್ನು ತೊರೆದು ತನ್ನ ಬ್ರಾಹ್ಮಣ ಒಡೆಯನ ಬಳಿಗೆ ಹೋಯಿತು. ಅಲ್ಲಿ ತನ್ನ ಪತಿಯ ನಡವಳಿಕೆಯನ್ನು ಕುರಿತು ಹೇಳಿತು. ಬ್ರಾಹ್ಮಣನಿಗೆ ಬಹಳ ಕೋಪ ಬಂತು. ಹೋತವು ತನ್ನ ಇಂದ್ರಿಯ ಭೋಗದ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಶಾಪ ಕೊಟ್ಟನು. ಅನಂತರ ಹೋತವು ಬ್ರಾಹ್ಮಣನನ್ನು ಪ್ರಾರ್ಥಿಸಿಕೊಂಡು ಮತ್ತೆ ತನ್ನ ಇಂದ್ರಿಯ ಭೋಗದ ಶಕ್ತಿಯನ್ನು ಮರಳಿ ಪಡೆಯಿತು. ಅನಂತರ ಅದು ಅನೇಕ ವರ್ಷಗಳ ಕಾಲ ಮೇಕೆಯೊಡನೆ ಜೀವನವನ್ನು ನಡೆಸಿತು. ಆದರೂ ಅದಕ್ಕೆ ತೃಪ್ತಿಯಾಗಲಿಲ್ಲ. ವ್ಯಕ್ತಿಯು ಕಾಮಿಯಾಗಿದ್ದು ಲೋಭಿಯೂ ಆಗಿದ್ದರೆ ಇಡೀ ಪ್ರಪಂಚದಲ್ಲಿರುವ ಒಟ್ಟು ಸಂಪತ್ತು ಆತನ ಕಾಮನೆಗಳನ್ನು ತಣಿಸುವುದಿಲ್ಲ. ಈ ಕಾಮನೆಗಳು ಕಿಚ್ಚಿನ ಹಾಗೆ. ಉರಿಯುವ ಬೆಂಕಿಯ ಮೇಲೆ ತುಪ್ಪವನ್ನು ಸುರಿದರೆ ಬೆಂಕಿಯನ್ನು ಆರಿಸಲಾದೀತೆ? ಅಂತಹ ಬೆಂಕಿಯನ್ನು ಆರಿಸಲು ಬೇರೆಯ ವಿಧಾನವನ್ನೇ ಅನುಸರಿಸಬೇಕಾಗುತ್ತದೆ. ಆದ್ದರಿಂದ ಬುದ್ಧಿಯನ್ನು ಉಪಯೋಗಿಸಿ ವ್ಯಕ್ತಿಯು ಭೋಗ ಜೀವನವನ್ನು ತ್ಯಜಿಸಬೇಕು ಎಂದು ಶಾಸ್ತ್ರವು ಉಪದೇಶಿಸುತ್ತದೆ. ಮಂದಮತಿಗಳು ಬಹಳ ಪ್ರಯತ್ನ ಮಾಡದೆ ಇಂದ್ರಿಯ ಭೋಗವನ್ನು ತೊರೆಯಲಾರರು. ಯಯಾತಿ ಮಹಾರಾಜನು ಪ್ರಾಪಂಚಿಕ ಜೀವನವನ್ನು ತೊರೆದು ತನ್ನ ಆಸ್ತಿಯನ್ನು ಮಕ್ಕಳಿಗೆ ಹಂಚಿದನು. ತಾನು ಎಲ್ಲ ಲೌಕಿಕ ಉಪಭೋಗಗಳನ್ನು ತ್ಯಜಿಸಿ ಸನ್ಯಾಸ ಜೀವನವನ್ನು ಸ್ವೀಕರಿಸಿದನು. ಭಗವಂತನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದನು. ಹೀಗೆ ಅವನು ಪರಿಪೂರ್ಣತೆಯನ್ನು ಪಡೆದನು. ಮುಂದೆ ಅವನ ಪ್ರಿಯ ಪತ್ನಿಯಾಗಿದ್ದ ದೇವಯಾನಿಯು ಜೀವನದ ತಪ್ಪುದಾರಿಯಿಂದ ಮುಕ್ತಳಾದಾಗ ಅವಳೂ ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತಳಾದಳು. ಲೌಕಿಕವಾದ ಸುಖವು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ, ಈ ಲೋಕದಲ್ಲಾಗಲಿ ಅಥವಾ ಸ್ವರ್ಗಲೋಕದಲ್ಲಾಗಲಿ, ಅನಿತ್ಯ ಮತ್ತು ನಿಷ್ಪ್ರಯೋಜಕ ಎಂದು ತಿಳಿದವನು ಮತ್ತು ಬುದ್ಧಿವಂತನಾದವನು ಅಂತಹ ವಸ್ತುಗಳನ್ನು ಉಪಭೋಗಿಸುವುದಿರಲಿ, ಅವುಗಳನ್ನು ಕುರಿತು ಚಿಂತಿಸಲೂ ಬಾರದು ಎಂದು ಯಾರು ತಿಳಿದಿರುತ್ತಾನೋ ಆತನೇ ನಿಜವಾದ ಆತ್ಮಜ್ಞಾನಿ. ಲೌಕಿಕ ಸುಖವೇ ಲೌಕಿಕ ಅಸ್ತಿತ್ವದ ಮುಂದುವರಿಕೆಗೆ ಕಾರಣವೆಂದು, ತನ್ನ ಮೂಲಸ್ಥಿತಿಯ ವಿಸ್ಮೃತಿಗೆ ಕಾರಣವೆಂದು ಅಂತಹ ಆತ್ಮಜ್ಞಾನಿಯು ಚೆನ್ನಾಗಿ ತಿಳಿದಿರುತ್ತಾನೆ. ಜೀವಿಯು ಒಂದು ಚೇತನಾತ್ಮ. ಲೌಕಿಕ ದೇಹವು ಆ ಜೀವಿಯ ಪಂಜರ. ಇದೇ ಆಧ್ಯಾತ್ಮಿಕ ಅರಿವಿನ ಆರಂಭ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಾಮುಹ್ಯತಿ. ಈ ದೇಹದಲ್ಲಿ ಅಂತರ್ಗತವಾಗಿರುವ ಆತ್ಮವು ಬಾಲ್ಯದಿಂದ ಯೌವನ, ಅದರಿಂದ ವೃದ್ಧಾಪ್ಯಕ್ಕೆ ನಿರಂತರವಾಗಿ ಹೇಗೆ ಸಾಗಿಬರುತ್ತದೆಯೋ ಅದೇ ಪ್ರಕಾರವಾಗಿ ಆ ಆತ್ಮವು ಮರಣಾನಂತರ ಇನ್ನೊಂದು ದೇಹಕ್ಕೆ ಸಾಗುತ್ತದೆ. ಆತ್ಮಸಾಕ್ಷಾತ್ಕಾರ ಪಡೆದ ಆತ್ಮನು ಈ ಬದಲಾವಣೆಯಿಂದ ದಿಗ್ಭ್ರಮೆಗೊಳ್ಳುವುದಿಲ್ಲ. ಮಾನವ ಜನ್ಮದ ನಿಜವಾದ ಉದ್ದೇಶವು ಲೌಕಿಕ ದೇಹದ ಪಂಜರದಿಂದ ಬಿಡುಗಡೆ ಹೊಂದುವುದು. ಬದ್ಧಾತ್ಮರಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಕುರಿತು ಹಾಗೂ ಲೌಕಿಕ ಬಂಧನದಿಂದ ಬಿಡುಗಡೆಯಾಗುವ ಕುರಿತು ಉಪದೇಶಿಸಲು ಶ್ರೀಕೃಷ್ಣನು ಅವತರಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇಲ್ಲಿ ಧರ್ಮಸ್ಯ ಗ್ಲಾನಿ ಎಂದರೆ ವ್ಯಕ್ತಿಯ ಅಸ್ತಿತ್ವದ ಮಾಲಿನ್ಯ ಎಂದರ್ಥ. ನಮ್ಮ ಅಸ್ತಿತ್ವವು ಈಗ ಮಲಿನಗೊಂಡಿದೆ, ಅದನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು. ಸತ್ವಂ ಶುದ್ಧೇತ್. ಈ ಪರಿಶುದ್ಧಿಯನ್ನು ಪಡೆಯುವುದು ಮಾನವ ಜನ್ಮದ ಉದ್ದೇಶವಾಗಿದೆಯೇ ವಿನಃ ಲೌಕಿಕ ಬಂಧನಕ್ಕೆ ಕಾರಣವಾದ ಬಹಿರಂಗ ದೇಹದ ಮೂಲಕ ಸುಖದ ಚಿಂತನೆ ಮಾಡುವುದಕ್ಕಲ್ಲ. ಆದ್ದರಿಂದ ನಾವು ಕಾಣುವ ಯಾವುದೇ ಲೌಕಿಕ ಸುಖವಾಗಲಿ ಮತ್ತು ನಮಗೆ ಆಶ್ವಾಸನೆ ನೀಡಲಾದ ಯಾವುದೇ ಉಪಭೋಗವಾಗಲಿ ಕೇವಲ ಕ್ಷಣಭಂಗುರ ಮತ್ತು ತಾತ್ಕಾಲಿಕ ಎಂದು ಇಲ್ಲಿ ಯಯಾತಿ ಮಹಾರಾಜ ಉಪದೇಶಿಸುತ್ತಾನೆ. ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿನೋ ಅರ್ಜುನ. ವ್ಯಕ್ತಿಯು ಬ್ರಹ್ಮಲೋಕಕ್ಕೆ ಹೋಗಿದ್ದರೂ ಲೌಕಿಕ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ. ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಯಾವುದೇ ಬಗೆಯ ಇಂದ್ರಿಯ ಉಪಭೋಗಗಳಿಂದ ಆಕರ್ಷಿತನಾಗದೇ ಇರಲು ಈ ಅರಿವನ್ನು ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಸತ್ಯವನ್ನು ಸಂಪೂರ್ಣವಾಗಿ ಅರಿತವನು ಆತ್ಮಸಾಕ್ಷಾತ್ಕಾರ ಹೊಂದಿದವನಾಗುತ್ತಾನೆ. ಅವನನ್ನು ಬಿಟ್ಟು ಉಳಿದವರಲ್ಲಿ ಪ್ರತಿಯೊಬ್ಬನೂ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ದುಃಖವನ್ನು ಅನುಭವಿಸುತ್ತಾನೆ. ಈ ತಿಳುವಳಿಕೆಯೇ ನಿಜವಾದ ಬುದ್ಧಿಶಕ್ತಿಯಾಗಿದೆ. ಇದಕ್ಕೆ ವಿರುದ್ಧವಾದದ್ದು ಯಾವುದೇ ಆಗಿರಲಿ ಅದು ಅಸುಖಕ್ಕೆ ಕಾರಣವಾಗಿದೆ. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಅರಿತ ಕೃಷ್ಣ ಪ್ರಜ್ಞವಂತನು ಶಾಂತ ಸ್ವಭಾವನಾಗಿರುತ್ತಾನೆ. ಎಲ್ಲಾ ಕಾಮನೆಗಳಿಂದ ವಿಮುಕ್ತನಾದ ಯಯಾತಿ ಮಹಾರಾಜನು ಈ ರೀತಿಯಾಗಿ ತನ್ನ ಪತ್ನಿ ದೇವಯಾನಿಯ ಬಳಿ ಮಾತನಾಡಿದ ಮೇಲೆ ತನ್ನ ಕಿರಿಯ ಮಗ ಪೂರುವನ್ನು ಕರೆದನು. ಅವನ ಯೌವನವನ್ನು ಅವನಿಗೆ ಹಿಂದಿರುಗಿಸಿ ತನ್ನ ಮುಪ್ಪನ್ನು ಮರಳಿ ಪಡೆದನು. ಯಯಾತಿಯು ತನ್ನ ಪುತ್ರರಲ್ಲಿ ದ್ರಹ್ಯುವಿಗೆ ಆಗ್ನೇಯ ಭಾಗವನ್ನು, ಯದುವಿಗೆ ದಕ್ಷಿಣ ಭಾಗವನ್ನು, ತುರುವಸುವಿಗೆ ಪಶ್ಚಿಮ ಭಾಗವನ್ನು ಮತ್ತು ಅನುವಿಗೆ ಉತ್ತರ ಭಾಗವನ್ನು ನೀಡಿದನು. ಈ ರೀತಿಯಲ್ಲಿ ಅವನು ತನ್ನ ಸಾಮ್ರಾಜ್ಯವನ್ನು ವಿಭಾಗ ಮಾಡಿದನು. ಯಯಾತಿಯು ತನ್ನ ಕೊನೆಯ ಪುತ್ರನಾದ ಪೂರುವನ್ನು ಇಡೀ ಜಗತ್ತಿನ ಚಕ್ರವರ್ತಿಯಾಗಿ ಮತ್ತು ಅದರ ಎಲ್ಲ ಸಂಪತ್ತಿನ ಒಡೆಯನನ್ನಾಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಪೂರುವಿಗಿಂತ ದೊಡ್ಡವರಾದ ಇತರ ಎಲ್ಲ ಪುತ್ರರನ್ನು ಪೂರುವಿನ ಅಧೀನರನ್ನಾಗಿಸಿದನು. ಅನೇಕಾನೇಕ ವರ್ಷಗಳ ಕಾಲ ಇಂದ್ರಿಯ ತೃಪ್ತಿಯನ್ನು ಉಪಭೋಗಿಸಿ ಯಯಾತಿಗೆ ಅದೇ ಅಭ್ಯಾಸವಾಗಿತ್ತು. ಆದರೆ ರೆಕ್ಕೆ ಬಲಿತ ಹಕ್ಕಿಯು ಗೂಡಿನಿಂದ ಹಾರಿ ಹೋಗುವಂತೆ ಅವನು ಒಂದೇ ಕ್ಷಣದಲ್ಲಿ ಅದನ್ನು ಸಂಪೂರ್ಣವಾಗಿ ತೊರೆದನು. ಬದ್ಧ ಜೀವನದ ಬಂಧನದಿಂದ ಯಯಾತಿಯು ತಕ್ಷಣವೇ ವಿಮುಕ್ತನಾದನು ಎಂಬುದು ಖಂಡಿತವಾಗಿಯೂ ಆಶ್ಚರ್ಯಕರ. ಇದನ್ನು ಒಂದು ಸಮರ್ಪಕವಾದಂತಹ ದೃಷ್ಟಾಂತದ ಮೂಲಕ ಅರಿತುಕೊಳ್ಳಬಹುದು. ಪುಟ್ಟ ಮರಿಹಕ್ಕಿಯು ಆಹಾರವೂ ಸೇರಿದಂತೆ ಎಲ್ಲದಕ್ಕೂ ಸಂಪೂರ್ಣವಾಗಿ ತನ್ನ ತಂದೆ ತಾಯಿಯರನ್ನೇ ಅವಲಂಬಿಸಿರುತ್ತದೆ. ಆದರೆ ಅದರ ರೆಕ್ಕೆಗಳು ಬೆಳೆದೊಡನೆಯೇ ಗೂಡಿನಿಂದ ಥಟ್ಟನೆ ಹಾರಿ ಹೋಗುತ್ತದೆ. ಹಾಗೆಯೇ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾದರೆ ಕೂಡಲೇ ಬದ್ಧ ಜೀವನದ ಬಂಧನದಿಂದ ಮುಕ್ತನಾಗುತ್ತಾನೆ. ಸ್ವತಃ ಭಗವಂತನೇ ಈ ಆಶ್ವಾಸನೆಯನ್ನು ನೀಡಿದ್ದಾನೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾಶುಚಃ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಷ ಅಭೀರ ಕಂಕ ಯವನ ಕಸಾದಯ ಯನ್ನೇಚ ಪಾಪ ಯದಾಪಾಶ್ರಯಾಶ್ರಯ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಷ, ಆಭೀರ, ಕಂಕ, ಯವನ ಮತ್ತು ಖಸ ಜನಾಂಗಗಳು ಹಾಗೂ ಪಾಪಕರ್ಮ ವ್ಯಸನಿಗಳಾದ ಇತರರು ಭಗವಂತನ ಭಕ್ತರ ಆಶ್ರಯವನ್ನು ಪಡೆದು ಪರಿಶುದ್ಧರಾಗಬಹುದು. ಏಕೆಂದರೆ ಭಗವಂತನು ಪರಮಶಕ್ತನಾಗಿದ್ದಾನೆ. ಅವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಭಗವಾನ್ ವಿಷ್ಣುವು ಎಷ್ಟು ಶಕ್ತಿಶಾಲಿ ಎಂದರೆ ಅವನು ಸಂತುಷ್ಟನಾದರೆ ಯಾರನ್ನು ಬೇಕಾದರೂ ತಕ್ಷಣವೇ ಉದ್ಧರಿಸಬಲ್ಲ. ದೇವೋತ್ತಮ ಪರಮಪುರುಷನೂ ಶ್ರೀಕೃಷ್ಣನೂ ಆದ ಭಗವಾನ್ ವಿಷ್ಣುವನ್ನು ತಕ್ಷಣವೇ ಸಂತುಷ್ಟಿಪಡಿಸಲು ಯಯಾತಿ ಮಹಾರಾಜನು ಮಾಡಿದಂತೆ ಅವನಿಗೆ ಶರಣಾಗತನಾಗಿ ಅವನ ಆದೇಶವನ್ನು ಅಂಗೀಕರಿಸಬೇಕು. ಯಯಾತಿ ಮಹಾರಾಜನು ವಾಸುದೇವನಾದ ಶ್ರೀಕೃಷ್ಣನಿಗೆ ಸೇವೆ ಸಲ್ಲಿಸಲು ಕಾತರನಾಗಿದ್ದ. ಆದ್ದರಿಂದ ಅವನು ಲೌಕಿಕ ಜೀವನವನ್ನು ತೊರೆಯಲು ಬಯಸುತ್ತಿದ್ದಂತೆಯೇ ಭಗವಾನ್ ವಾಸುದೇವನು ಅವನಿಗೆ ಸಹಾಯ ಮಾಡಿದನು. ಆದ್ದರಿಂದ ನಾವು ಭಗವಂತನ ಪಾದಕಮಲಗಳಿಗೆ ಶರಣಾಗತರಾಗುವಾಗ ಅತ್ಯಂತ ಪ್ರಾಮಾಣಿಕರಾಗಿರಬೇಕು. ಆಗ ನಾವು ಬದ್ಧ ಜೀವನದ ಎಲ್ಲ ಬಂಧನಗಳಿಂದಲೂ ತಕ್ಷಣವೇ ಮುಕ್ತರಾಗಬಹುದು. ಯಯಾತಿ ಮಹಾರಾಜನು ದೇವೋತ್ತಮ ಪರಮಪುರುಷನಾದ ವಾಸುದೇವನಿಗೆ ಸಂಪೂರ್ಣವಾಗಿ ಶರಣಾಗತನಾದ್ದರಿಂದ ಸಕಲ ಪ್ರಕೃತಿ ಗುಣಗಳ ಕಶ್ಮಲಗಳಿಂದ ಮುಕ್ತನಾದನು. ತನ್ನ ಆತ್ಮಸಾಕ್ಷಾತ್ಕಾರದಿಂದಾಗಿ ಅವನು ದಿವ್ಯ ನೆಲೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಶಕ್ತನಾದನು. ಹೀಗೆ ಅವನು ಅಂತಿಮವಾಗಿ ಭಗವಂತನ ಸಹಚರನ ಸ್ಥಾನವನ್ನು ಪಡೆದನು. ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಕಲುಷಿತನಾಗಿರುತ್ತಾನೆ. ಕಾರಣಂ ಗುಣಸಂಗೋಸ್ಯ. ನಾವು ಲೌಕಿಕ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಸತ್ವಗುಣದಿಂದಲೋ ರಜಗುಣದಿಂದಲೋ ಅಥವಾ ತಮೋಗುಣದಿಂದಲೋ ಕಲುಷಿತರಾಗಿರುತ್ತೇವೆ. ಯಯಾತಿ ಮಹಾರಾಜನ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.
ಇದುವರೆಗೆ ಸುಬುದ್ಧಿ ದಾಮೋದರ ದಾಸ್ ಅವರಿಂದ ಶ್ರೀಮದ್ ಭಾಗವತಾಮೃತ ಬಿಂದುವನ್ನ ಕೇಳಿದಿರಿ. ರೇಡಿಯೋ ಪಾಂಚಜನ್ಯ 90.8 ಎಫ್ಎಂ ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು, ಇದು ಜೀವ ಜೀವದ ಸ್ವರ ಸಂಚಾರ.
ಇದೀಗ ವಿವೇಕ ಸಂಜೀವಿನಿ ಸರಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಸುಮನಾ ಅವರಿಂದ ವಾರದ ವಿಶೇಷ ಮದ್ದಿನ ಮಾಹಿತಿ. ವಿಷಯ ನೆಲ್ಲಿಕಾಯಿ.
ವಾರದ ಮದ್ದು ನೆಲ್ಲಿಕಾಯಿ. ಇದರ ವೈಜ್ಞಾನಿಕ ಹೆಸರು ಎಮ್ಲಿಕಾ ಅಫಿಷಿನಲಿಸ್. ಸಂಸ್ಕೃತದಲ್ಲಿ ಆಮಲಕಿ, ತಾಳಿಕೊಳ್ಳುವ ಎನ್ನುತ್ತಾರೆ. ಇದು 25-20 ಫೀಟ್ ಎತ್ತರ ಬೆಳೆಯುವ ಸಣ್ಣ ಪ್ರಮಾಣದ ಮರ. ಭಾರತದ ಎಲ್ಲಾ ಕಡೆ ಕಂಡುಬರುವ ವೃಕ್ಷ. ಸಿಹಿ, ಹುಳಿ, ಲವಣ, ಕಹಿ, ಕಾರ, ಚೊಗರು ಎಂಬ 6 ರಸಗಳು ನಮಗೆ ನಾಲಗೆ ಮೂಲಕ ಅನುಭವಕ್ಕೆ ಬರುತ್ತದೆ. ಈ 6 ರಸಗಳಲ್ಲಿ ಲವಣರಸ ಬಿಟ್ಟು ಉಳಿದ 5 ರಸಗಳ ಅನುಭವವು ನೆಲ್ಲಿಕಾಯಿಯನ್ನು ತಿನ್ನುವಾಗ ಅನುಭವಿಸುತ್ತೇವೆ. 5 ರಸಗಳು ಒಂದೇ ಫಲದಲ್ಲಿ ಸಿಗುವ ವಿಶೇಷ ವನಸ್ಪತಿ. ಶರೀರ ಮತ್ತು ಮೆದುಳಿಗೆ ತಾಕತ್ತು ನೀಡುವ ದಿವ್ಯ ಔಷಧಿ ಇದಾಗಿದೆ. ಇದರ ಉಪಯೋಗಗಳನ್ನು ಪಟ್ಟಿ ಮಾಡಿದರೆ ಬಹಳಷ್ಟು ಇದೆ. ರಕ್ತ, ಯಕೃತ್ತು, ಕಣ್ಣು, ಚರ್ಮ, ಕೂದಲು, ಒಸಡು, ಆಮಾಶಯ, ಮೆದುಳಿನ ಕೆಲವು ತೊಂದರೆಗಳಲ್ಲಿ ಪರಿಣಾಮಕಾರಿಯಾಗಿ ಉಪಯೋಗಿಸಲ್ಪಡುತ್ತದೆ. ಈ ನೆಲ್ಲಿಕಾಯಿಯಿಂದ ಯಕೃತ್ತು ಅಂದರೆ ಲಿವರ್ಗೆ ಆಗುವ ಉಪಯೋಗಗಳು. ಆಲ್ಕೋಹಾಲ್ ಹಾಗೂ ಕೆಲವು ಔಷಧಿಗಳು ಲಿವರ್ಗೆ ತೊಂದರೆ ಕೊಡುತ್ತದೆ. ತಿಂದ ಅಲ್ಪ ವಿಷ ಪದಾರ್ಥಗಳು ಅದರಲ್ಲಿ ಉಳಿದುಕೊಳ್ಳುತ್ತದೆ, ಕೊಬ್ಬಿನಾಂಶ ತುಂಬಿಕೊಳ್ಳುತ್ತದೆ, ಅಂದರೆ ಫ್ಯಾಟಿ ಲಿವರ್. ನೆಲ್ಲಿಕಾಯಿಯಲ್ಲಿ ಇರುವ ಅಲ್ಪ ವಿಷ ನಿವಾರಕ ಆಂಟಿ ಆಕ್ಸಿಡೆಂಟ್ ಹಾಗೂ ಗ್ಯಾಲಿಕ್ ಆಸಿಡ್ಗಳು ಅವರಿಗೆ ಆದ ತೊಂದರೆಯನ್ನು ನಿವಾರಿಸುತ್ತದೆ ಎಂದು ಸಾಬೀತಾಗಿದೆ. ಹಾಗೂ ಚರ್ಮಕ್ಕೆ ಆಗುವ ಉಪಯೋಗ ಏನೆಂದರೆ ಚರ್ಮ ಒಡೆಯುವುದು, ಬಿರಿಯುವುದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಾಣುತ್ತೇವೆ. ಇಂತಹ ಸಂದರ್ಭದಲ್ಲಿ ಇದರಲ್ಲಿ ಇರುವ ಎಂಬ್ಲಿಕನಿನ್ ಎ ಮತ್ತು ಬಿ ಚರ್ಮದ ಒಣಗುವಿಕೆಯನ್ನು ಕಡಿಮೆ ಮಾಡಿ ಚರ್ಮದ ರಕ್ಷಣೆ ಮಾಡುವುದು. ಇನ್ನು ಇದರಿಂದ ಕೂದಲಿಗಾಗುವ ಉಪಯೋಗ ಏನೆಂದರೆ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಕೂದಲಿನ ಬಗ್ಗೆ ಒಲವು ಅಧಿಕ. ತಲೆಯಲ್ಲಿ ಹೊಟ್ಟು ಇದ್ದರೆ ಕೂದಲು ಉದುರುವುದು ಸಹಜ. ತಲೆಯ ಚರ್ಮ ಒಣಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಶ್ಯಾಂಪುಗಳನ್ನು ಉಪಯೋಗಿಸಿದರೆ ಚರ್ಮ ಇನ್ನೂ ಡ್ರೈ ಆಗುವುದು. ತಲೆಹೊಟ್ಟು ಇರುವಾಗ ನೆಲ್ಲಿಕಾಯಿ ಪುಡಿಯನ್ನು ನೀರಲ್ಲಿ, ಹಾಲಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಮಿಶ್ರ ಮಾಡಿ ತಲೆಗೆ ಹಾಕಿ 2-3 ಗಂಟೆಗಳ ನಂತರ ಸ್ನಾನ ಮಾಡಬೇಕು. ಅದರೊಂದಿಗೆ ನೆಲ್ಲಿಕಾಯಿಯ ಮಾತ್ರೆಗಳನ್ನು ಅಥವಾ ನೆಲ್ಲಿಕಾಯಿ ಸೇರಿಸಿ ಮಾಡಿದ ಔಷಧಿಗಳ ಸೇವನೆಯಿಂದ ಪ್ರಯೋಜನವಾಗುತ್ತದೆ. ಇನ್ನು ಹೊಟ್ಟೆಗೆ ಆಗುವ ತೊಂದರೆಗಳೆಂದರೆ ಹೊಟ್ಟೆ ಉರಿ, ಅಜೀರ್ಣದಿಂದ ಬರುವ ಹೊಟ್ಟೆ ನೋವು ಇರುವಾಗ ನೆಲ್ಲಿಕಾಯಿ ಪುಡಿ ಸೇವನೆ ಉತ್ತಮ. ಇದರಲ್ಲಿ ನಾರಿನಾಂಶ ಅಂದರೆ ಫೈಬರ್ ಅಧಿಕ ಇರುವುದರಿಂದ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ವಿಶೇಷವೇನೆಂದರೆ ಅಜೀರ್ಣವಾಗಿ ಅತಿಸಾರ ಆಗುವಾಗಲೂ ನೆಲ್ಲಿ ಪುಡಿಯನ್ನು ತಿಂದು ಗುಣಪಡಿಸಿಕೊಳ್ಳುತ್ತೇವೆ. ಇನ್ನು ಇದರಲ್ಲಿ ವಿಟಮಿನ್ ಸಿ ರಕ್ತವೃದ್ಧಿಗೆ ಮತ್ತು ಚರ್ಮದ ರಕ್ಷಣೆಗೆ, ವ್ಯಾಧಿ ಕ್ಷಮತೆಗೆ ವಿಟಮಿನ್ ಸಿ ಬೇಕು. ಎಷ್ಟೋ ಹಣ ಕೊಟ್ಟು ಕೃತಕ ವಿಟಮಿನ್ ಸಿಯನ್ನು ಕೊಂಡುಕೊಳ್ಳುತ್ತೇವೆ, ಆದರೆ ಇದರಲ್ಲಿ ಇರುವ ನೈಸರ್ಗಿಕ ವಿಟಮಿನ್ ಸಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ನೆಲ್ಲಿಕಾಯಿಯಲ್ಲಿ ಇರುವ ವಿಟಮಿನ್ ಸಿ ಬೇಯಿಸಿದರೂ ಆವಿಯಾಗುವುದಿಲ್ಲ, ಇದೇ ಅದರ ಒಂದು ವಿಶೇಷತೆ ಅನ್ನಬಹುದು. ಹಲ್ಲು ಮತ್ತು ವಸಡುಗಳಿಗೆ ಆಗುವ ಉಪಯೋಗಗಳು: ನೆಲ್ಲಿಕಾಯಿಯನ್ನು ಪ್ರತಿದಿನ ಜಗಿದು ತಿಂದರೆ ಹಲ್ಲಿನ ಮತ್ತು ವಸಡಿನ ರಕ್ಷಣೆ ಮಾಡುವುದು. ಇನ್ನು ಹೃದಯಕ್ಕೆ: ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ರಕ್ತದಲ್ಲಿ ಅಧಿಕವಾದಾಗ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದು ಸಹಜ. ನೆಲ್ಲಿಯಲ್ಲಿರುವ ಗ್ಯಾಲಿಕ್ ಆಸಿಡ್, ಎಲೆಜಿಕ್ ಆಸಿಡ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನೆಲ್ಲಿಕಾಯಿ ಸೇವನೆಯಿಂದ ದೂರ ಮಾಡಬಹುದು. ನೆಲ್ಲಿ ಹಸಿವು ಉಂಟು ಮಾಡುವುದು, ಜೀರ್ಣಕ್ರಿಯೆ ಸರಿ ಮಾಡುವುದು, ಮಲವಿಸರ್ಜನೆ ಸುಗಮ ಮಾಡುವುದು, ಮಧುಮೇಹಿಗಳಿಗೂ ಪ್ರಯೋಜನಕಾರಿಯಾಗಿದೆ. ಆಯುರ್ವೇದದಲ್ಲಿ ಮಧುಮೇಹವನ್ನು 20 ವಿಧ ಪ್ರಮೇಹಗಳಲ್ಲಿ ವಿವರಿಸಿದ್ದಾರೆ. ಕೆಲವು ವಿಧ ಪ್ರಮೇಹಗಳಲ್ಲಿ ನೆಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿದೆ. ಮೆದುಳಿಗೆ ಆಗುವ ಒತ್ತಡವನ್ನು ಅಂದರೆ ಸ್ಟ್ರೆಸ್ ಕಡಿಮೆ ಮಾಡುವುದು, ಎಲ್ಲಾ ತೊಂದರೆಗಳಲ್ಲಿ ಎಷ್ಟು ಪ್ರಮಾಣ ಹೇಗೆ ಉಪಯೋಗಿಸಬೇಕೆಂಬ ತಿಳುವಳಿಕೆ ಹೊಂದಿರಬೇಕು. ಉಪ್ಪಿನಕಾಯಿ, ತಂಬ್ಲಿ, ಸಾಂಬಾರುಗಳಲ್ಲಿಯೂ ಆಹಾರವಾಗಿ ನೆಲ್ಲಿಕಾಯಿಯನ್ನು ಉಪಯೋಗಿಸಬಹುದು. ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ, ದಿನಕ್ಕೊಂದು ಆಪಲ್ ಸೇವನೆ ಮಾಡಿ ವೈದ್ಯರಿಂದ ದೂರ ಇರಿ ಎಂಬ ಮಾತನ್ನು ಕೇಳಿದ್ದೇವೆ. ಆದರೆ ದಿನಕ್ಕೊಂದು ನೆಲ್ಲಿಕಾಯಿ ತಿಂದರೆ ಖಂಡಿತವಾಗಿಯೂ ವೈದ್ಯರ ಅಗತ್ಯ ಅಧಿಕವಾಗಿ ಬಾರದು. ಹಸಿ ನೆಲ್ಲಿಕಾಯಿಯ ಬೇಡಿಕೆ ಬೇರೆಯೇ ಇದೆ. ನಮ್ಮ ಮನೆ ಸುತ್ತ ನೆಟ್ಟರೆ ಬೇಕಾದಷ್ಟು ನೆಲ್ಲಿಕಾಯಿ ಪಡೆಯಬಹುದು. ಸಾವಯವ ಗೊಬ್ಬರ ವರ್ಷಕ್ಕೆ ಒಮ್ಮೆ ಕೊಟ್ಟರೆ ಅತ್ಯಧಿಕ ಗೊಂಚಲು ಇಳುವರಿ ಪಡೆಯಬಹುದು. ಇದಕ್ಕೆ ನೀರು ಬೇಕಾಗಿಲ್ಲ. ಚವನಪ್ರಾಶ್ ದೇಶದಲ್ಲಿ ಮಾತ್ರವಲ್ಲ ಹೊರದೇಶಗಳಲ್ಲೂ ಅತ್ಯಧಿಕ ಬಳಕೆಯಾಗುವ ಟಾನಿಕ್, ಇದರಲ್ಲಿ ನೆಲ್ಲಿಕಾಯಿಯೇ ಅತ್ಯಧಿಕ ಇರುವುದು. ವರ್ಷದಲ್ಲಿ ಚವನಪ್ರಾಶ್ ಎಷ್ಟು ಖರ್ಚಾಗುತ್ತದೆ ಎಂದು ಲೆಕ್ಕ ತೆಗೆದರೆ ನೆಲ್ಲಿಕಾಯಿಯ ಅಗತ್ಯ ಎಷ್ಟಿದೆ ಎಂಬುದು ಅರಿವಾಗಬಹುದು. ಇದರ 10 ಪಟ್ಟು ಅಧಿಕ ಉಳಿದ ಆಯುರ್ವೇದ ಔಷಧಿ ತಯಾರಿಕೆಗಳಲ್ಲಿ ನೆಲ್ಲಿಕಾಯಿ ಬೇಕು. ಇನ್ನು ಕೃಷಿಯಲ್ಲಿ ನಮಗೆ ಆಗುವಂತಹ ಉಪಯೋಗವೇನೆಂದರೆ, ಆಯುರ್ವೇದದ ಜಗತ್ತಿನಲ್ಲಿ ನೆಲ್ಲಿಕಾಯಿ ಅತ್ಯಧಿಕ ಉಪಯೋಗಿಸಲ್ಪಡುತ್ತದೆ. ಒಂದು ಸಣ್ಣ ಆಯುರ್ವೇದ ಫಾರ್ಮಸಿಯು ವರ್ಷಕ್ಕೆ 5-10 ಟನ್ ಬೀಜ ತೆಗೆದ ನೆಲ್ಲಿಕಾಯಿಯನ್ನು ಉಪಯೋಗಿಸುತ್ತದೆ. ಹಸಿ ನೆಲ್ಲಿಕಾಯಿಯ ಬೇಡಿಕೆ ಬೇರೆಯೇ ಇದೆ. ನಮ್ಮ ಮನೆ ಸುತ್ತ ನೆಟ್ಟರೆ ಬೇಕಾದಷ್ಟು ನೆಲ್ಲಿಕಾಯಿ ಪಡೆಯಬಹುದು. ಸಾವಯವ ಗೊಬ್ಬರ ವರ್ಷಕ್ಕೆ ಒಮ್ಮೆ ಕೊಟ್ಟರೆ ಅತ್ಯಧಿಕ ಗೊಂಚಲು ಇಳುವರಿ ಪಡೆಯಬಹುದು. ಇದಕ್ಕೆ ನೀರು ಬೇಕಾಗಿಲ್ಲ. ಚವನಪ್ರಾಶ್ ದೇಶದಲ್ಲಿ ಮಾತ್ರವಲ್ಲ ಹೊರದೇಶಗಳಲ್ಲೂ ಅತ್ಯಧಿಕ ಬಳಕೆಯಾಗುವ ಟಾನಿಕ್, ಇದರಲ್ಲಿ ನೆಲ್ಲಿಕಾಯಿಯೇ ಅತ್ಯಧಿಕ ಇರುವುದು. ವರ್ಷದಲ್ಲಿ ಚವನಪ್ರಾಶ್ ಎಷ್ಟು ಖರ್ಚಾಗುತ್ತದೆ ಎಂದು ಲೆಕ್ಕ ತೆಗೆದರೆ ನೆಲ್ಲಿಕಾಯಿಯ ಅಗತ್ಯ ಎಷ್ಟಿದೆ ಎಂದು ಅರಿವಾಗಬಹುದು. ಇದರ 10 ಪಟ್ಟು ಅಧಿಕ ಉಳಿದ ಆಯುರ್ವೇದದ ಔಷಧಿ ತಯಾರಿಕೆಗಳಲ್ಲಿಯೂ ನೆಲ್ಲಿಕಾಯಿ ಬೇಕು. ಕೇಳುಗರೆ, ಒಟ್ಟಿನಲ್ಲಿ ಹೇಳುವುದಾದರೆ ನೆಲ್ಲಿಕಾಯಿಯು ಅನೇಕ ಪ್ರಯೋಜನವನ್ನು ಒಳಗೊಂಡಂತಹ ನಮ್ಮ ಮನೆಯಲ್ಲೇ ಸಿಗುವಂತಹ ನೈಸರ್ಗಿಕವಾದ ಗಿಡಮೂಲಿಕೆಯಾಗಿದ್ದು, ಇದು ನಮ್ಮ ಆರೋಗ್ಯ ವೃದ್ಧಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ.
ಇದುವರೆಗೆ ವಿವೇಕ ಸಂಜೀವಿನಿ ಸರಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಸುಮನಾ ಅವರಿಂದ ನೆಲ್ಲಿಕಾಯಿ ಈ ವಾರದ ವಿಶೇಷ ಮದ್ದಿನ ಮಾಹಿತಿಗಳನ್ನು ಕೇಳಿದಿರಿ.
ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಬನ್ನಿ ಸೇರಿಕೊಳ್ಳೋಣ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನದೊಂದಿಗೆ ವೀರರ ಈ ಮಣ್ಣಿಗೆ ವಂದಿಸೋಣ. ದೇಶದ ಎಲ್ಲಾ ಪಂಚಾಯಿತಿಗಳಲ್ಲಿ ಅಮೃತ ವಾಟಿಕ ನಿರ್ಮಿಸಲಾಗುವುದು. ಶಾಲೆಗಳಲ್ಲಿ ವೀರರ ಬಲಿದಾನ ಪ್ರದರ್ಶಿಸುವ ಶಿಲಾಫಲಕಗಳನ್ನು ಸ್ಥಾಪಿಸಲಾಗುವುದು. ಕೈಯಲ್ಲಿ ಮಣ್ಣು ಹಿಡಿದು ಪಂಚಪ್ರಣವನ್ನು ಪೂರ್ಣಗೊಳಿಸುವ ಶಪಥ ತೆಗೆದುಕೊಳ್ಳುತ್ತಾ ಸೆಲ್ಫಿ yuva.gov.in ನಲ್ಲಿ ಅಪ್ಲೋಡ್ ಮಾಡಿ. ಮೇರಿ ಮಾಟಿ ಮೇರಾ ದೇಶ್.
ರಾಧಾಸ್ ಸಿಲ್ಕ್ ಟೆಕ್ಸ್ಟೈಲ್ ರೆಡಿಮೇಡ್ ಫ್ಯಾಮಿಲಿ ಶೋರೂಮ್ ಕೋಟ್ ರಸ್ತೆ ಪುತ್ತೂರಿನಲ್ಲಿ ನಡೆಯಲಿದೆ ಮಾನ್ಸೂನ್ ಮೇಳ. ಆಗಸ್ಟ್ 1 ಅತಿ ಕಡಿಮೆ ಬೆಲೆ, ಪ್ರತಿದಿನ ಹೊಸ ಸಂಗ್ರಹದೊಂದಿಗೆ ಪುತ್ತೂರಿನ ಫ್ಯಾಷನ್ ಲೋಕದ ಮಹಾ ಉತ್ಸವ ಮಾನ್ಸೂನ್ ಮೇಳ ರಾಧಾಸ್ನಲ್ಲಿ. ಮತ್ತಾಕಿ ತಡ ಬನ್ನಿ, ನಮ್ಮ ಸಂಗ್ರಹ ನಿಮ್ಮ ಆಯ್ಕೆ ರಾಧಾಸ್ನಲ್ಲಿ.
ರೇಡಿಯೋ ಪಾಂಚಜನ್ಯ 90.8 FM ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು, ಇದು ಜೀವ ಜೀವದ ಸ್ವರ ಸಂಚಾರ.
ರೇಡಿಯೋ ಪಂಚಜನ್ಯದ ಕೇಳುಗರಿಗೆಲ್ಲ ಸಾದರ ಪ್ರಣಾಮ. ಕಲೆ ಮಾನವ ನಿರ್ಮಿತ ಪ್ರಪಂಚದ ವ್ಯವಸ್ಥಾ ಕ್ರಮ. ಕಲೆ ಇಲ್ಲದೆ ನಾಗರಿಕತೆಯ ಅಂಕುರವೇ ಇರುವುದಿಲ್ಲ. ಕಲಾ ಸಂಕೇತಗಳ ಕ್ರಮಕ್ಕೆ ಅನುಸಾರವಾಗಿ ಯೋಚಿಸುವುದರ ಮೂಲಕ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಿ ಕೆಲಸ ಮಾಡುವುದರ ಮೂಲಕ ಪ್ರಕೃತಿಯ ಮೂಲಭೂತ ಶಕ್ತಿಗಳನ್ನು ನಾವು ಅರಿತುಕೊಂಡು ಬದುಕು ಕಟ್ಟಿಕೊಳ್ಳುತ್ತಾ ಸಾಗುತ್ತೇವೆ. ಈ ಮೂಲಕ ಬದುಕು ಕಟ್ಟಿಕೊಂಡವರು ಕಲೆಯೇ ತಮ್ಮ ಉಸಿರು ಅಂದುಕೊಂಡವರು. ತಮ್ಮ ಸುತ್ತಮುತ್ತಲಿನ ಏನೇ ವ್ಯತ್ಯಾಸಗಳೇ ಇರಲಿ, ಇವರಲ್ಲಿ ಹೊಸತನದ ತುಡಿತವಿರುತ್ತದೆ. ಕಲಾ ದಾರಿಗೆ ಕೊಂಡೊಯ್ಯುವ ಸಂಕೇತಗಳು ಎಲ್ಲೆಡೆಯಲ್ಲಿಯೂ ಸಲ್ಲಬೇಕಾದ ಗೌರವವನ್ನು ಪಡೆಯುತ್ತದೆ. ಕಲಾ ಪ್ರಪಂಚವನ್ನು ತಮ್ಮದಾಗಿರಿಸಿದ ಕಲಾವಿದರ ಪರಿಚಯ, ತಮ್ಮ ಮುಂದಿಡುವ ಪ್ರಯತ್ನ ಇದೀಗ ಕಲಾ ಮಹತಿ ಸರಣಿ ಕಾರ್ಯಕ್ರಮದ ರೂಪದಲ್ಲಿ ನಮ್ಮ ರೇಡಿಯೋ ಪಾಂಚಜನ್ಯದಲ್ಲಿ ಪ್ರಸಾರವಾಗಲಿದೆ.
ಇನ್ನು ಮುಂದೆ ಕಲಾಮಹತಿ ಈ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಿ ದೀಪಕ್ ಕುಮಾರ್ ಮತ್ತು ಶ್ರೀಮತಿ ಪ್ರೀತಿಕಲಾ ದಂಪತಿಗಳ ವೃತ್ತಿ ಪ್ರವೃತ್ತಿ ಬದುಕಿನ ಅನುಭವಗಳ ಮುಂದುವರಿದ ಮಾತುಕತೆಗಳನ್ನು ಕೇಳೋಣ. ಈ ದಂಪತಿ ಕಲಾವಿದರನ್ನ ಸಂದರ್ಶಿಸುವವರು ಶ್ರೀಮತಿ ಆಶಾ ಬೆಳ್ಳಾರೆ.
ಈಗ ಏನಾಗ್ತಾ ಇದೆ ಅಂದ್ರೆ, ನಾನು ಇತ್ತೀಚೆಗೆ ಜಡ್ಡು ಕೃಷ್ಣಮೂರ್ತಿ ಅವರ ಪುಸ್ತಕ, ಅವರು ಶಿಕ್ಷಣದ ಮೇಲೆ ಕೆಲಸ ಮಾಡಿದವರು, ಅಧ್ಯಾಪಕರಾಗಿದ್ದುಕೊಂಡು ಅನಂತರ ಅದರಲ್ಲಿ ಒಂದಷ್ಟು ಅವರದ್ದೇ ನೋಟಗಳುಂಟು. ಅದರಲ್ಲಿ ಅವರು ಹೇಳ್ತಾರೆ ಏನಾಗ್ತಾ ಇದೆ ಅಂದರೆ, ನಾವೆಲ್ಲವನ್ನು ತುಂಡು ತುಂಡಾಗಿ ನೋಡ್ತಾ ಇದ್ದೇವೆ ಅಂತ. ಇನ್ನು ಸಮಗ್ರತೆಯಲ್ಲಿ ಯಾವುದೇ ಒಂದು ವಿಷಯವನ್ನು, ವಸ್ತುವನ್ನು, ಸಂದರ್ಭವನ್ನು, ವ್ಯಕ್ತಿಗಳನ್ನು ನಾವು ನೋಡುವಂತಹ ಒಂದು ಶೈಕ್ಷಣಿಕವಾದ ಒಳನೋಟ ಈಗ ಕಳ್ಕೊಳ್ತಾ ಇದ್ದೇವೆ ಅಂತ. ನಾವೆಲ್ಲೋ ಒಂದು ಕಡೆ ಆ ವಸ್ತು ಅಂತ ಹೇಳಿದರೆ ಅದು ಮಾತ್ರ ನಮಗೆ ಕಾಣ್ತಾ ಇದೆ, ಅದರ ಹಿಂದೆ ಮುಂದೆ ಆಚೆ ಈಚೆ ಅದಕ್ಕೇನು ಸಂಬಂಧ ಇದೆ, ಅದು ಯಾರ ಜೊತೆಗಿದೆ, ಅದರ ಅಗತ್ಯತೆ ಏನು, ಇದೆಲ್ಲವೂ ಒಂದು ಸಮಗ್ರವಾಗಿ ನೋಡುವ ಒಂದು, ನೀವೀಗ ಹೇಳ್ತಾ ಇದ್ದಾಗೆ ಅದು ನೆನಪಾಯಿತು. ಆ ಸಂದರ್ಭ, ಕೃತಿ ಅಥವಾ ಅವರು ರಚಿಸಿದವರು, ಅದಕ್ಕೆ ಪಂಚಭೂತಗಳ ಜೊತೆಗಿನ ಸಂಬಂಧ, ಅದು ಬದುಕಾಗಿ ಹೇಗೆ ಇರ್ತದೆ ಅಂತ. ಖಂಡಿತ, ಸತ್ಯ ಸತ್ಯ.
ಹಾಗೆ ನಾನು ಅದಕ್ಕೆ ಹೇಳಿದಾಗೆ, ನಮ್ಮ ಇದರಲ್ಲಿ ಯಾವುದೇ ಹೊಸತ್ತು ಪ್ರಯೋಗ ಮಾಡಿದ್ರು ಅದು ಎಲ್ಲಿ ಒಂದು ಕಾಲದಲ್ಲಿ ನಮಗೆ ಆಗಿದೆ. ಹಾಗಾಗಿ ನಮಗೆ ಆ ಒಂದು ಕೀಟ ಅಥವಾ ಒಂದು ಗರಿ ಈಗ ಯಾವುದೇ ಪ್ರಯೋಗ ಮಾಡಿದ್ರು ಅದು ಒಂದು ಕಾಲದಲ್ಲಿ ಆಗಿದೆ ಎಂಬ ನಮಗೆ ಎಚ್ಚರಿಕೆ ಇರಬೇಕು. ಯಾವಾಗಲೂ
ಸೈನ್ಸ್ ಕೂಡ, ಈಗ ತತ್ವಶಾಸ್ತ್ರ ಕೂಡ ಅದನ್ನೇ ಹೇಳ್ತದೆ, ನೀವೇನು ಸೃಷ್ಟಿ ಮಾಡ್ತಾ ಇಲ್ಲ, ಇಲ್ಲ ಇಲ್ಲ, ಇದಾಗಲೇ ಪ್ರಕೃತಿಯಲ್ಲಿ ಇದೆ, ಅದನ್ನು ನೀವು ನೋಡ್ತಾ ಇದ್ದೀರ ಅಷ್ಟೇ
ಅಷ್ಟೇ.
ಅದು ನೋಡುವುದಿದೆಯಲ್ಲ, ನೀವೇನು ನೋಡ್ತೀರಾ,
ಅದು
ಇದ್ದದ್ದೇ ಅಲ್ಲಿ, ಅದು ಪ್ರಕೃತಿಯಲ್ಲಿ ಇದಾಗಲೇ ಇದೆ, ಈಗಾಗಲೇ ಅದು ಇದೆ.
ಅದು ಹೇಳ್ತಾರಲ್ಲ, ಕ್ರಿಯೇಟ್ ನೀವು ಮಾಡಬೇಡಿ, ನೀವು ರಿಕ್ರಿಯೇಟ್ ಮಾಡಿ ಅಷ್ಟೇ ಅಂತ, ಅದನ್ನೇ ಪುನಃ ತೋರಿಸಿ ಅಂತ.
ಅದು ರಿಕ್ರಿಯೇಟ್ ಮಾಡ್ಬೇಕಿದ್ರು ನಿನಗೆ ಆ ನೋಟ ಅದು ಕಾಣ್ಬೇಕು ನಿನಗೆ ಅಂತ. ಹಾಗಾಗಿ ಕೆಲಸ, ನೀವು ಹೇಳಿದ್ದು ಕರೆಕ್ಟ್, ಅದು ಕೆಲಸ ಆಗಬೇಕಾಗಿದೆ ನಮಗೆ, ತುಂಬಾ ಆಗ್ಬೇಕಾಗಿ.
ನಾವು ನೀವು ಕೇಳಿದ್ರಲ್ಲ, ನಮಗೆ ಏನು ಸಾಮಾಜಿಕ ಜವಾಬ್ದಾರಿಗಳು ಈ ಮಟ್ಟದಲ್ಲಿ ತುಂಬಾ ಇದೆ, ಯಾಕಂದ್ರೆ ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು, ನಮ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಿದರೆ ನಮಗೆ ಬೇರೆ ಶಿಕ್ಷಣದ ಅಗತ್ಯವೇ ಇಲ್ಲ, ಯಾಕಂದ್ರೆ ಇದರಲ್ಲಿ ಎಲ್ಲ ವಿಷಯ ಇದೆ, ನಮ್ಮ ಜೀವನಕ್ಕೆ ಬೇಕಾಗುವಂಥ ಎಲ್ಲ ವಿಷಯಗಳು ಈ ನಮ್ಮ ಸಾಹಿತ್ಯದಲ್ಲೇ ಎಷ್ಟು ಇದೆ. ಪುರಂದರದಾಸ ಸಾಹಿತ್ಯ ನಾವು ತುಂಬ ಇಂಥದ್ದು ಅವಗಣನೆ ಮಾಡುವಂಥದ್ದು, ಇದು ಎಷ್ಟರ ನಮ್ಮ ಕನ್ನಡ ಸಾಹಿತ್ಯ ಅಂತ, ಅದು ದೇವರ ನಾಮ ಅಂತ ಒಂದು ದಾಸರ ಪದ ಅಂತ. ಆದರೆ ಒಂದು ಗಮನಿಸಬೇಕು, ಒಂದು ಕಾಲದಲ್ಲಿ ದಾಸರ ಪದಕ್ಕೆ ಜನಪ್ರಿಯ ರಾಗ ಹಾಕಿದವರು ತಮಿಳರು, ನಾವು ಅದನ್ನು ಬಿಟ್ಟಿದ್ದೆವು. ನಮ್ಮಲ್ಲಿ ಕಚೇರಿಯಲ್ಲಿ ಅದು ಎರಡನೇ ಅಂದರೆ ಉತ್ತರಾರ್ಧದಲ್ಲಿ ಬರುವಂತ
ಉತ್ತರಾರ್ಧದಲ್ಲಿ
ಕೊನೆಯಲ್ಲಿ ಬರುವಂತ ಒಂದು ಲಘು.
ನಮಗೆ ಎಷ್ಟು ತಮಿಳಿನ ಸಂಗೀತ ವಿದ್ವಾಂಸರೇ ಹೇಳ್ತಿದ್ರು, ಈಗ ಎಲ್ಲ ನಿಮಗೆ ಮೊಬೈಲಲ್ಲಿ ಒಂದು ಸಾಹಿತ್ಯ ಹಾಕಿದ್ರೆ ಅರ್ಥ ಸಿಗ್ತದೆ. ಅವರು ತಮಿಳರು, ಅವ್ರು ಹೇಳ್ತಿದ್ರು ನಮ್ಗೆ ಆಗ ಒಂದು ಕನ್ನಡದ್ದು ದೇವರನಾಮ ನಮ್ಮ ಗುರುಗಳು ಒಪ್ಪಿಸಿ ಅಂದ್ರೆ ಕರಿಮಣಿ ಯಾರು ಹಾಕ್ತಾರೆ ಅವರನ್ನು ಹುಡ್ಕೊಂಡು ಚೆನ್ನೈಯಲ್ಲಿ ತಿರುಗ್ತಿದ್ದೆ ನಾನು ಅಂತ. ಅಂದ್ರೆ ಕನ್ನಡದವರು ಕರಿಮಣಿ ಅವರನ್ನು ಹಿಡಿದು ಕರೆದು ಇದ್ರ ಅರ್ಥ ಎಲ್ಲ ಕೇಳ್ಕೊಂಡು ಹೋಗ್ತಿದ್ದೆವು ನಾವು ಅಂತ. ಅಲ್ಲಿ ಅವರು ಕರಿಮಣಿ ಹಾಕುದಿಲ್ಲ ಅಲ್ಲ, ಅವ್ರು ನಂಗೆ ಹೇಳುವ ಹೌದಲ್ಲ ಅಂತ. ನಾನು ಕರಿಮಣಿ ಹುಡ್ಕೊಂಡು ಹೋಗ್ತಿದ್ದೆ ಇಡೀ ಚೆನ್ನೈ ಬೀದಿ ಬೀದಿ, ಯಾರು ಸಿಗ್ತಾರೆ ಅವ್ರ ಹತ್ರ ಅದ್ರ ಅರ್ಥ ಕೇಳಿಸ್ಕೊಳ್ಳಿಕ್ಕೆ. ನಿಮ್ಮಷ್ಟು ಸುಲಭ ಪುಣ್ಯವಂತರಲ್ಲ ನಾವು, ನಿಮಗೆಲ್ಲ ಗೂಗಲ್ ಎಲ್ಲ ಹಾಕಿದ್ರೆ ಸಿಕ್ಕಿಬಿಡ್ತದೆ ಅರ್ಥ. ನಾವು ಅಷ್ಟೆಲ್ಲ ಕಷ್ಟಪಡ್ತಿದ್ವಿ ಅಂತ. ರಾಗ ಅಂದ್ರೆ ಅವರ ಗುರುಗಳು ಏನು ಆಗಲ್ಲ ಹಾಗೆ ಕೊಡ್ತಿದ್ರು ಒಂದು ಇಂಥದಕ್ಕೆ ಹೋಗಿ ಈ ಸಾಹಿತ್ಯ ಹುಡ್ಕೊಂಡು ಬಾ, ಈ ಸಾಹಿತ್ಯಕ್ಕೆ ಅರ್ಥ ಹುಡ್ಕೊಂಡು ಬಾ ಅಂತ ನಮ್ಮ ಗುರುಗಳು ಕೊಟ್ಟರೆ ಮಾಡಲೇಬೇಕು ಅನ್ನೋ ಇದ್ದಿತ್ತು. ಆಗಲ್ಲ ಆಗ ಅವ್ರು ಈಗ ಮಾಡ್ತಿದ್ರಂತೆ, ನಾವಾಗ ಎಣಿಸಿದ್ವಿ ಆ ಕಾಲದಲ್ಲಿ.
ಅಲ್ಲ ಈಗಲೂ ಅದು ಒಂದು ದೊಡ್ಡ ಡ್ರಾಬ್ಯಾಕ್ ಅಂತ ಅನ್ನಿಸೋದು ಏನಂದರೆ ರೆಡಿಮೇಡ್ ಕೊಡೋದು. ನೀವಾಗಲೇ ಹೇಳಿದ್ರಲ್ಲ ರೆಡಿಮೇಡ್, ಅದೆಲ್ಲವೂ ಒಂದು ಕ್ರೀಮಿ ಲೇಯರಲ್ಲಿ ಮೇಲ್ಪದರದಲ್ಲೇ ಎಲ್ಲೋ ಕಳೆದೋಗ್ತಾ ಇದೆ. ಅದು ಆಳಕ್ಕೆ ಹೋಗುವುದಿಲ್ಲ.
ನಿಜವಾಗಿ ಪುರಂದರದಾಸರ ಬಗ್ಗೆ ನಾವು PhD ಮಾಡ್ಬೋದು, ಯಾಕಂದ್ರೆ ಅವರ ರಚನೆಗಳು ಸಾಮಾಜಿಕವಾಗಿ ಪೌರಾಣಿಕವಾಗಿ ಆಧ್ಯಾತ್ಮಿಕವಾಗಿ, ಮತ್ತೆ ಒಂದು ಉದಾಹರಣೆಗೆ ಒಬ್ಬರಿಗೆ ಒಂದು ನೀತಿ ಹೇಳುವ ರೀತಿ, ಈಗ ಬುದ್ಧಿ ಮಾತ ಹೇಳಿದಂತ ನಿಂದಾಸ್ತುತಿ
ಉಂಟು.
ನಿಂದಾಸ್ತುತಿ ಬೇಕಾದಷ್ಟಿದೆ ಒಬ್ಬ ಭಕ್ತನಿಗೆ. ನಿಂದಾಸ್ತುತಿ ಅಂದ್ರೆ ಒಂದು ರೀತಿಯಲ್ಲಿ ಭಕ್ತ ದೇವರಲ್ಲಿ ಕಾಣುವಂತಹ ಒಂದು ಆತ್ಮೀಯ ಭಾವ, ನಿರಾವರಣ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಆತ್ಮೀಯ. ಈಗ ನಾವು ನಮ್ಮ ಆತ್ಮೀಯ ಸ್ನೇಹಿತರೊಟ್ಟಿಗೆ ಬೈತೇವೆ, ಜಗಳ ಮಾಡ್ತೇವೆ, ಅಷ್ಟೇ ಪ್ರೀತಿ ಮಾಡ್ತೇವೆ. ಆ ಒಂದು ಭಾವವನ್ನು ಆ ಭಾವವನ್ನು ಭಕ್ತರು ಯಾರು ದಾಸರು ತಮ್ಮ ಇಷ್ಟದೈವ ಪುರಂದರದಾಸನಲ್ಲಿ ಕಂಡಿದ್ರು, ಪುರಂದರ ವಿಠಲನಲ್ಲಿ ಕಂಡಿದ್ರು. ಹಾಗಾಗಿ ಒಂದು ಪದ
ಇದೆ
ಎಲ್ಲ ದಾಸರಿಗೆ
ಎಲ್ಲರದ್ದು. ಈಗ ನಮ್ಗೆ ಕನಕದಾಸರದೊಂದು ಇದಿದೆ, ಅದು ಬಂದೆವಯ್ಯ ಗೋವಿಂದ ಶೆಟ್ಟಿ ನಿನ್ನ ಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ. ಇದನ್ ಕನಕದಾಸರು ಅಲ್ಲಿ ತಿರುಪತಿಯ ತಿಮ್ಮಪ್ಪನಿಗೆ ಬೈದು ಬರೆದ ರಚನೆ, ಬರ್ತೇನೆ ನಿನ್ನ ನೋಡ್ಕೊಳ್ಳಿಕ್ಕೆ ನಾನು ಅಂತ. ಎಷ್ಟು ಚಂದ ಸಾಹಿತ್ಯ ಅಂದ್ರೆ ಆ ಒಡೆದ ಮಡಿಕೆ ಅಂತಂದು ಅದನ್ಸ ನಾಮ ಮಾಡಿ ದುಡ್ಡು ಮಾಡಿದಿ, ನಿನಗೆ ನೈವೇದ್ಯ ಅಂತ ಕೊಟ್ಟದನ್ನು ಮಿಕ್ಕಿದ ಅನ್ನ ಸಹ ಮಾರಿ ದುಡ್ಡು ಮಾಡಿದಿ, ಈ ದುಡ್ಡಲ್ಲೆಲ್ಲ ಒಡವೆ ಗಳಿಸಿದ ಕಡು ಲೋಭಿ ಸೆಟ್ಟಿ ನೀನು ಅಂತ ಇಡೀ ಸಾಹಿತ್ಯ ಇಡೀ ಬೈದಿದ್ದಾರೆ.
ಇದ್ರೆ ಮಾತ್ರ ಸಾಧ್ಯ. ಅದೇ ಆಯ್ತು ಪುರಂದರದಾಸ ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂತ ಹೇಳಿದ, ನೀನು ಬೇಡ ನಿನ್ನ ಹಂಗು ಸಹ ಬೇಡ ನಂಗೆ, ನಿನ್ನ ನಾಮ ಹೊಂದಿದ್ರೆ ಸಾಕು. ಯಾಕಂದ್ರೆ ಅವತ್ತು ಗಜೇಂದ್ರ ನಂಗೆ ನೀನು ಕಾಪಾಡಿದಲ್ಲ ನಿನ್ನ ಹೆಸರು ಕಾಪಾಡಿದ್ರು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರಹ್ಲಾದನಿಗೆ ಅವನು ನಾರಾಯಣ ನಾರಾಯಣ ಅಂತ ಹೇಳಿದ, ಹಾಗಾಗಿ ಆ ಹೆಸರಿನ ಶಕ್ತಿ ಅವನನ್ನು ಕಾಪಾಡಿತು. ಈ ತರ ಒಂದು ಬಹಳ ಒಂದು ಹಾಸ್ಯ ರೀತಿಯಲ್ಲಿ ಇರುತ್ತದೆ. ಮತ್ತೊಂದು ರೀತಿಯಲ್ಲಿ ನಮಗೆ ಆ ನಾಮದ ಮಹತ್ವ ಏನು, ನಾಮಸ್ಮರಣೆ, ಇದನ್ನು ಬಹಳ ಚೆನ್ನಾಗಿ ಅವರು ಪುರಂದರದಾಸ ನಿಜ ಪುರಂದರದಾಸರು ಇಡೀ ದಾಸ ಪರಂಪರೆಯ ಒಂದು ಎಂಥದ್ದು ಪ್ರತಿನಿಧಿ ಅಂತ ಹೇಳ್ಬೋದು. ದಾಸ ಪರಂಪರೆ ದಾಸರು ಎಷ್ಟು ಜನ ಇದ್ದಾರೆ. ನಾವು ಕೆಲವೊಮ್ಮೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೋದರೆ ದಾಸರುಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ನಮ್ಮ ಕನ್ನಡ ಸಾಹಿತ್ಯ ಎಷ್ಟೊಂದು ಶ್ರೀಮಂತವಾಗಿತ್ತು, ನಾವು ಕುರುಡರಾಗಿದ್ದೇವೆ ಅಂತ ಅನಿಸ್ತದೆ. ಒಬ್ಬೊಬ್ಬರು ಬರೆದ ಸಾಹಿತ್ಯ ನೋಡಿದರೆ ಅದು ಒಬ್ಬೊಬ್ಬರ ರಚನೆಗಳನ್ನೇ ಒಂದು ಲೈಬ್ರರಿ ಮಾಡ್ಬೋದು, ಅಷ್ಟಿದೆ ಸಾಹಿತ್ಯ. ಅಂದರೆ ನಾವು ಅದೇ ಹೇಳಿದಲ್ಲ, ನಾವು ಕಲಾವಿದರಾಗಿ ತುಂಬ ಜವಾಬ್ದಾರಿ ಇದೆ ನಮಗೆ. ಆ ನಿಟ್ಟಿನಲ್ಲಿ
ಅದೇ ಹೊಸತು ಹುಡುಕೋ ಬಂದು ಹಳತನ್ನೇ ಕೆದಕಿದ್ರೆ ಸಿಗ್ಬೋದೇನೋ.
ನಾವು ನಿಧಿಯ ಮೇಲೆ
ಮಾಡಿಕೆ ಅಲ್ಲ,
ನಿಧಿಯ ಮೇಲೆ ಒಂದು ದೊಡ್ಡ ಮಣ್ಣಿನ ಪದರ ಇದ್ದು ಅದರ ಮೇಲೆ ನಾವು ನಿಂತಿದ್ದೇವೆ. ನಾವಿನ್ನು ಒಕ್ಕುವಂತ ಕೆಲಸ ಹೇಳ್ತೇವೆ, ಅದನ್ನು ಬಾಕಿ ಇದೆ.
ಬಂದೆವಯ್ಯ ಗೋವಿಂದ ಶೆಟ್ಟಿ ನಿನ್ನ ಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ. ಬಂದೆವಯ್ಯ ಗೋವಿಂದ ಶೆಟ್ಟಿ ಒಡೆದ ಮಡಕೆ ತಂದು ಇಡಿದು ನಾಮವ ಮಾಡಿ ಕೊಡುವೆ ನೀ ಕಾಸಿಗೆ ಒಂದೊಂದನು. ಒಡಲ ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆಯ ಗಳಿಸುವ ಕಡು ಲೋಭಿ ಸೆಟ್ಟಿ. ಬಂದೆವಯ್ಯ ಗೋವಿಂದ ಶೆಟ್ಟಿ ನಿನ್ನ ಹರಿವಾಣ ತೀರ್ಥ
ಪ್ರಸಾದ ಉಂಟೆನಲಾಗಿ ಬಂದೆವಯ್ಯ ಗೋವಿಂದ ಶೆಟ್ಟಿ. ಈ ಹಾಡನ್ನು ನಮಗೆ ಕಲಿಸ್ಲಿಕ್ಕೆ ಬಂದ ಮೇಡಮ್ ಸಹ ಅವರು ಅಷ್ಟು ಚಂದ ಹೇಳ್ಕೊಟ್ಟಿದ್ರು, ಟಿ ಎಸ್ ಸತ್ಯವತಿ ಮೇಡಮ್ ಅಂತ. ಅವರು ಸಂಗೀತ ಹಾಗೆ ಸಂಸ್ಕೃತ ಎರಡರಲ್ಲೂ ಡಾಕ್ಟರೇಟನ್ನು ಮಾಡಿ ಬೆಂಗಳೂರಲ್ಲಿದ್ದಾರೆ. ಹಾಗೆ ನೃತ್ಯವನ್ನು ತುಂಬ ಇಷ್ಟಪಡೋರು ಅವರು. ಅವರು ನಮಗೆ ಹೇಳ್ಕೊಡ್ಬೇಕಾದ್ರೆ ನಾವು ನೃತ್ಯ ಫಸ್ಟ್ ಕೇಳೋದು ಅವ್ರ ಶಿಬಿರದಲ್ಲಿ, ಇಲ್ಲಿ ಯಾರೆಲ್ಲ ನೃತ್ಯ ಕಲಿಯೋರಿದ್ದಾರೆ ಅಂತ ಕೇಳೋದು ಅವ್ರು ಫಸ್ಟು. ಕೈ ಎತ್ತಾರೆ ಒಂದಿಷ್ಟು ಜನ, ನಾವೆಲ್ಲ ಎತ್ತಿದ್ರೆ ಹಾಗಾದ್ರೆ ನೀವು ಹೀಗೆ ಮಾಡ್ತೀರಾ, ಬಂದೇ ವಯ್ಯ ಗೋವಿಂದ ಶೆಟ್ಟಿ ಅಂತ. ಅವರಷ್ಟು ನೃತ್ಯನ ಇಷ್ಟಪಡೋರು, ಪ್ರತಿ ಶಿಬಿರದಲ್ಲಿ ಫಸ್ಟ್ ಕೇಳೋದವ್ರು ಯಾರಿದ್ದೀರಿ ಇಲ್ಲಿ ನೃತ್ಯ ಅಂತ. ಯಾಕಂದ್ರೆ ಅವರು ಅಭಿನಯ ಮಾಡಿ ತೋರಿಸಿ ಕೇಳಲಿಕ್ಕುಂಟು, ಹೀಗೆ ಮಾಡ್ಬೋದಾ ನೀವು ಅಂತ. ಹಾಗಾಗಿ ಈ ಪದ್ಯ ನಂಗೆ ಇನ್ನೂ ತಲೆಯಲ್ಲಿ ಅವರು ಮಾಡಿದ ಅಭಿನಯ ಉಂಟಲ್ಲ ಅಚ್ಚೊತ್ತಿದೆ ಆಗಿ ಉಂಟು ಅವರದ್ದು.
ಅಲ್ಲ ಮತ್ತೆ ಇದರಲ್ಲಿ ಸಂಬಂಧಗಳದ್ದು ಸಹ ನಾವು ತುಂಬ ತಿಳ್ಕೊಳ್ಳಿದೆ. ನಮ್ಮ ನಿತ್ಯ ಜೀವನದಲ್ಲಿ ಸಿಗದೇ ಇರುವಂತಹ ವಿಷಯಗಳು ಇದೆಲ್ಲ ಸಿಗ್ತದೆ. ಈಗ ನಾವು ಹೇಳಿದಾಗೆ ದೇವರು ಇಷ್ಟು ಆತ್ಮೀಯನಾಗಲಿಕ್ಕೆ ಸಾಧ್ಯ ಇದೆ ಅಲ್ಲ, ಒಬ್ಬ ಅತೀ ಒಂದು ಹತ್ತಿರದ ಸಂಬಂಧಿ ಸ್ನೇಹಿತ ಆಗ್ಬೋದು, ಅದು ಏನಾಗ ಅವನಿಗೆ ಬೈಬೇಕಾದರೆ ಇವರ ಅವರ ಸಂಬಂಧ ಎಷ್ಟು ಗಾಢವಾದದ್ದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಸಾಮಾನ್ಯ ಮಕ್ಕಳು ಅಮ್ಮನಿಗೆ ಬೈತಾರೆ, ಹೆಚ್ಚು ಬೈದ ಅಮ್ಮನಿಗೆ ಅಂತ. ಆದರೆ ಅಮ್ಮನನ್ನು ಪ್ರೀತಿಸ್ತಾರೆ, ಅಮ್ಮ ಮಗುವನ್ನು ಪ್ರೀತಿಸ್ತಾರೆ, ಆ ಒಂದು ಸಂಬಂಧವನ್ನು ಅಂದರೆ ಆ ವಾತ್ಸಲ್ಯಮಯ ಸಂಬಂಧ ಕಾಣ್ಬೋದು. ಅದೇ ರೀತಿಯಲ್ಲಿ ನಮ್ಮ ವರ್ಣದಲ್ಲಿ ಅಲ್ಲ, ನಾಯಿಕಾ ಭಾವ ಅಂತ ಹೇಳ್ತಾರೆ ಒಬ್ಬನ ಹೆಚ್ಚಿನ ವರ್ಣಗಳು. ಒಂದು ವಿಷಯ ಏನಂದರೆ ನಾಯಕಿ ಅಥವಾ ಹೀರೋಯಿನ್ ಅಥವಾ ನಾಯಕಿ, ಅವಳು ತನ್ನ ನಾಯಕ, ಇದರಲ್ಲಿ ನಾಯಕ ಯಾವಾಗಲೂ ಪರಮಾತ್ಮ, ಯಾವ್ದಾರ ದೇವರನ್ನು ಸಾಮಾನ್ಯವಾಗಿ ಸಾಮಾನ್ಯ ನಾಯಕನ ಇಟ್ಕೊಳ್ಳೋದು ಮನುಷ್ಯನನ್ನು, ಒಂದ ಪರಮಾತ್ಮ ಇಲ್ಲ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂತಹ ರಾಜರುಗಳನ್ನು ನಾಯಕರಾಗಿ, ಅದು ನಂತರ ಆಸ್ಥಾನ ಪದ್ಧತಿಯಲ್ಲಿ ಬಂದದ್ದು. ಆ ನಾಯಕನೊಟ್ಟಿಗೆ ಅವನ ಒಟ್ಟಿಗೆ ಇರದಿದ್ದಾಗ ವಿರಹದಲ್ಲಿ ಯಾವುದೆಲ್ಲ ದುಃಖವನ್ನು ಅನುಭವಿಸ್ತಾಳೆ ಅದನ್ನು ಸಖಿಯಲ್ಲಿ ಹೇಳಿಕೊಂಡು ಅರುಹುವಂಥದ್ದು. ಇದರ ಬಗ್ಗೆ ಈಗ ಅದು ನಮ್ಮ ಕಲೆ ಬೇರೆ ಬೇರೆ ದೇಶಗಳಿಗೆ ಹೋಗಿದೆ, ಅಲ್ಲಿದ್ದಂತಹ ಕೆಲವು ಮಕ್ಕಳು ಈಗ ಇಲ್ಲಿಯೊಬ್ಬರು ಕಲಾವಿದರು ಹೋಗಿ ಹೇಳಿದ್ರಂತಲ್ಲಿ ಈ ವರ್ಣಲ್ಲಿ ಈ ಥರ ಇದೆ, ಸಖಿಯೇ ನೀನು ಹೋಗಿ ನನ್ನ ಸ್ವಾಮಿಯನ್ನು ಕರ್ಕೊಂಡು ಬಾ, ಅವನು ಯಾಕೆ ತಡ ಮಾಡ್ತಾನೆ ಅಂತ. ಆಗ ಅಲ್ಲಿಯ ಹುಡುಗಿಯೊಬ್ಳು ಭಾರತ ಮೂಲದವಳೆ, ಅಲ್ಲಿಯೇ ಬೆಳೆದವಳು, ಅದು ಯಾಕೆ ಅವಳು ಅಷ್ಟು ಕಾಯಬೇಕು, ಅವನು ಬರೋದ್ರೆ ಅವನು ಇನ್ನೊಬ್ಬನನ್ನು ಹೋಗ್ಬೋದು ಅಂದರೆ ಇಡೀ ವರ್ಣ ಕಷ್ಟವನ್ನೇ ಹೇಳ್ಕೊಳ್ಳುವಂತಹ ಪ್ರಮೇಯ ಅಂದರೆ ಇಲ್ಲಿ ಬಹಳ ಮುಖ್ಯ ಏನಂದರೆ ಮನುಷ್ಯನ ಒಂದು ಸಂಬಂಧಕ್ಕೆ ಬೆಲೆ,
ಆಧುನಿಕತೆಯ
ನಮಗೆ ಇಲ್ಲಿ ಎಷ್ಟು ವಿಷಯ ತಿಳ್ಕೊಳ್ತೇವೆ ಅಂದರೆ ಅವನು ಎಂಥದೇ ಮಾಡಲಿ ಕೊನೆ ಹೇಳ್ತಾರೆ, ಈ ಭೂಮಿಯೇ ಬಾಯಿ ಬಿಡಲಿ ಆಕಾಶ ಇದು ಬಿಡಲಿ ಬಾಯ್ ಕೆಳಗೆ ಬೀಳಲಿ ನಾನು ಅವನನ್ನು ಮರೆಯೋದಿಲ್ಲ, ಅದೊಂದು ಅವಳು ಕೊನೆಗೆ ಹೇಳುವಂಥ ಒಂದು ಮಾತು. ಅದರಲ್ಲಿ ಏನಂದರೆ ಅವಳಿಗೆ ಅವನ ಬಗ್ಗೆ ಇರುವಂಥ ಗಟ್ಟಿ ದೃಢವಾದ ಪ್ರೇಮ ತೋರಿಸ್ತದೆ, ಅದು ಭಕ್ತಿ ಆಗ್ಬೋದು ಅಥವಾ ಸಮರ್ಪಣಾ ಭಾವ, ಇದು ನಾವು ಕಲ್ತ್ಕೊಳ್ಬೇಕು. ಅದು ಬರಟ್ಟು ಆ ನೀನಿನ್ನೊಬ್ಬ ಅಂತಂದರೆ ಸಂಬಂಧಕ್ಕೆ ನಾವು ಒಂದು ಸಂಬಂಧ ಕೊಡುವಂತಹ ಒಂದು ಜವಾಬ್ದಾರಿ ಬೆಲೆ ಇದನ್ನು ನಾವು ತಿಳ್ಕೊಳ್ಳುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾಯಕ ಜೀವಾತ್ಮ ನಾಯಕ ಪರಮಾತ್ಮ ಅಂತ ನಾವು ಕಲ್ಪ ಅದು ಸೂಚ್ಯವಾಗಿರುವಂಥದ್ದು. ಆದರೆ ಅದರಿಂದ ನಾವು ತಿಳ್ಕೊಳ್ಬೇಕಂದ್ರೆ ನಾವು ದೇವರ ಬಗ್ಗೆ ಯಾವ ಒಂದು ಸಂಬಂಧ ಇಟ್ಕೊಳ್ಬೇಕು, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇರುವಂತಹ ಕೆಲವು ಸಂಬಂಧಗಳನ್ನು ಯಾವ ಥರ ಇಟ್ಕೊಳ್ಬೇಕು ಅದು ನಮಗೆ ಈ ಕಲೆಗಳು ಸೂಚ್ಯವಾಗಿ ತಿಳಿಸ್ತದೆ. ನಾವು ಅದಕ್ಕೆ ಆಳಕ್ಕೆ ಹೋದರೆ ಮಾತ್ರ, ನೀವು ಹೇಳುವಾಗೆ ಆಳದ ಪದರಕ್ಕೆ ಹೋದರೆ ನಮಗೆ ಇದೆಲ್ಲ ನಮಗೆ ಮನವರಿಕೆ ಆಗ್ತದೆ.
ಕೆಲವೊಮ್ಮೆ ಇಂಥ ಸಂಬಂಧಗಳಲ್ಲಿ ಏನು ವ್ಯತ್ಯಾಸಗಳು ಬಂದರೂ ಕೂಡ ಮಾತಾಡಬೇಕು ಅಂತ ಅನಿಸೋದಿಲ್ಲ,
ಅನಿಸುವುದಿಲ್ಲ,
ಅದು ಎಷ್ಟೋ ಉತ್ತರ ಕೊಡ್ತದೆ ಅಂತ.
ಹೌದು, ಮೌನವೇ ಉತ್ತರ,
ಮೌನವೇ ತುಂಬ ನಮಗೆ ತುಂಬ ಸಂದರ್ಭಗಳಲ್ಲಿ ಮೌನವೇ ಉತ್ತರ ಕೊಡ್ತದೆ. ಆಗ ನಮ್ಮ ಸಂಬಂಧವು ಅಷ್ಟೇ ಮಹತ್ವ ಕೂಡ ಇರ್ತದೆ, ಹಾಗೆ ಉಳ್ಕೊಳ್ತದೆ.
ಹೌದು,
ಒಂದು ಕ್ಷಣದಲ್ಲಿ ಅದು ಕಲೆ ಅಲ್ಲಿ ನಮ್ಮಲ್ಲಿ ಆ ಒಂದು ಎಚ್ಚರಿಕೆಯನ್ನು ಉಂಟು ಮಾಡುವ ಕೆಲಸವನ್ನು, ಆ ಪ್ರಜ್ಞೆಯನ್ನು ಕಲೆ ಉಂಟು ಮಾಡ್ತದೆ.
ಅಂದ್ರೆ ಕಲೆ ಅದು ಯಥಾರ್ಥವಾಗಿ ಅದು ಪರಿಪೂರ್ಣ ದೇವರಿದ್ದಾಗೆ. ನಾವು ದೇವರಿಂದ ಪಡೆಯುವಂಥದ್ದು ನಮ್ಮ ನಮ್ಮ ಕೆಪಾಸಿಟಿ ಹೇಳ್ತಾರಲ್ಲ, ನಮ್ಮ ನಮ್ಮ ಯೋಗ್ಯತೆ, ಅದು ನಮ್ಮ ಯೋಗ್ಯತೆಯನ್ನು ಜಾಸ್ತಿ ಮಾಡಿದ್ರೆ ಮಾತ್ರ ಕಲೆ ನಮಗೆ ಕೊಡುವಂಥದ್ದು ಜಾಸ್ತಿ ಮಾಡ್ತೇನೆ ಅಂತ ನಾನು ಹೇಳೋದು.
ಸಮುದ್ರದ ಬಿಂದಿಗೆ ನೀರು ತಂದ ನಾನು ಎಷ್ಟು ತರ್ತೇನೋ ಅಷ್ಟು ನನಗೆ ದಕ್ಕುತ್ತದೆ ಅಂತ ತರುವವನು ನಾನು.
ಅದು ಬಿಂದಿಗೆ ಅಷ್ಟೇ ಕಲೆಯ ಅಥವಾ ಸಮುದ್ರದ ಇದಲ್ಲ, ಪರಿಮಿತಿ ಅಲ್ಲ. ಸಮುದ್ರದ ಪರಿಮಿತಿ ಬೇರೆ, ಅದೇ ರೀತಿ ಕಲೆಯ ಪರಿಮಿತಿ ಬೇರೆ. ನಮ್ಮ
ತರುವವನು
ತರುವವನ ಯೋಗ್ಯತೆ ಮತ್ತು ಅವನ ಕೆಪಾಸಿಟಿ ಹೇಳ್ತಾರಲ್ಲ ಅಷ್ಟು ಅದರ ಮೇಲೆ ವ್ಯತ್ಯಾಸ ಆಗ್ತದೆ. ಆದ್ರೆ ಎಂತ ಸಮಸ್ಯೆ ಅಂದ್ರೆ ತರುವವನ ಯೋಗ್ಯತೆಯೇ ಕಲೆಯ ಪರಿಮಿತಿ ಅಂತ ಹಾಕುವಂತದ್ದು ಬಹಳ ಕಷ್ಟ. ಅದು ದೊಡ್ಡ ತಪ್ಪು.
ನಾನು ನೋಡಿದ್ದೆ ಸತ್ಯ ಅಂತ ಹೇಳು,
ಅಥವಾ ಇಷ್ಟೇ ನಾನು ನೋಡಿದಷ್ಟೇ ಪ್ರಪಂಚ ಅಂತ ಹೇಳು ತಪ್ಪು. ಕಲೆಯ ವಿಸ್ತಾರ ಬಹಳ ಇಷ್ಟ ಇರುವಂತದ್ದು.
ಇದುವರೆಗೆ ಬಿ ದೀಪಕ್ ಕುಮಾರ್ ಮತ್ತು ಶ್ರೀಮತಿ ಪ್ರೀತಿಕಲಾ ದಂಪತಿಗಳ ವೃತ್ತಿ ಪ್ರವೃತ್ತಿ ಬದುಕಿನ ಮಾತುಕತೆಗಳನ್ನ ಕೇಳಿದಿರಿ. ಇನ್ನು ಮುಂದಿನ ಸೋಮವಾರದ ಈ ಸರಣಿ ಕಾರ್ಯಕ್ರಮದಲ್ಲಿ ಮುಂದುವರಿದ ಮಾತುಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕಲಾಮಹತಿ ಸರಣಿ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಮಧುರ ಗೀತೆಗಳು ಪ್ರಸಾರಗೊಳ್ಳಲಿವೆ.
ಬಾಲಿನ ಚಂದ್ರನಂಗೆ ಓಡುವ ಜಿಂಕೆಯಂಗೆ ಸುತ್ತ ಜೊತೆಗಾರಿ
ಹತ್ತಿರ ಬಾರೋ ನನ್ನ ಜೊತೆಗಾರ
Thank you.
ಮನಸು ಇರಲಯ್ಯ ನಿಯಮ ಬದ್ಧ ಕಡಿವಾಳ ಕಂಡ ಮನಸು ಇರಲಯ್ಯ ನಿಯಮ ಬದ್ಧ ಹೊಸ ಕಪಟ ಕಹಿಯ ಹೊಂಡ ರೋಷ ಎಂದು ಬೆಂಕಿ ಕುಂಡ ಹೊಸ ಕಪಟ ಕಹಿಯ ಹೊಂಡ ರೋಷ ಎಂದು ಬೆಂಕಿ ಕುಂಡ ಬಿಡಬೇಕು ನಿದ್ದೆ ಕುರುಡ ಕಲಿಯಯ್ಯ ಸಹನೆ ಹಾಡ ಬಿಡಬೇಕು ನಿದ್ದೆ ಕುರುಡ ಕಲಿಯಯ್ಯ ಸಹನೆ ಹಾಡ
ಹಾ
ಅರೆರೆರೆ ಎಂಥ ಗಂಡಿಗೆ ಅರೆರೆರೆ ಎಂಥ ಗುಂಡಿಗೆ ಬಲೆ ಬಲೆ ಕಂಡ ಕೂಡಲೇ ಅವಳ ಬಯಸೆ ಕೂಗಿತು ಬಲೆ ಬಲೆ ಕಂಡ ಕೂಡಲೇ ಅವಳ ಬಯಸಿ ಕೂಗಿತು
ಕೂತಿರೋ ಕಾರು ನೆಲದ ಮೇಲೆ ಇರೋದು ಅದಕ್ಕೆ ನಿನ್ನನ್ನು ಬಾಂಧಿದ್ದು ಬಾ ಸುಮ ನೋಡು ನಾನು ನಿನ್ನ ಮನಸ್ಸನ್ನು ತುಂಬಾ ನೋಯಿಸಿದ್ದೀನಿ ಯಾಕೆ ಗೊತ್ತಾ ನಾವು ಯಾರನ್ನು ತುಂಬಾ ಪ್ರೀತಿಸ್ತೀವೋ ಅವ್ರ ಮೇಲೆ ಕೋಪ ಬರೋದು ಅದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಹೀಗೆ ಮಾಡಿದ್ದು ಬಾ ಸುಮ ಕೂತ್ಕೋ
ಬೆಸುಗೆ
ಬೆಸುಗೆ
ಬೆಸುಗೆ ಬೆಸುಗೆ
ಜೀವನವೆಲ್ಲ ಸುಂದರ ಬೆಸುಗೆ
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 ಜೀವನವೆಲ್ಲ ಸುಂದರ ಬೆಸುಗೆ
ಜೊತೆಗೆ ಗೀತೆಯ ಬೆಸುಗೆ ಗೀತೆಯ ಜೊತೆ ಸಂಗೀತದ ಬೆಸುಗೆ
ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ
ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ತಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ತಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ ಬೆಸುಗೆ ಜನುಮ ಜನುಮಕ್ಕೂ ಆತ್ಮದ ಬೆಸುಗೆ
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 ಜೀವನವೆಲ್ಲ ಸುಂದರ ಬೆಸುಗೆ
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 ಬೆಸುಗೆ ಜನುಮ ಜನುಮಕ್ಕೂ ಆತ್ಮದ ಬೆಸುಗೆ
ಯಾರ ಕಡೆಗೂ ಯೂಥ ಪ್ರೇಮ ದಾಟದೆ ಯಾರ
ಯಾರ ಹೃದಯ ಯಾರಿಗೋ, ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಒಂದು ಭಾವನೆ ಕಂಡಲೇನು ಕಾಮನೆ, ಮುಖದಿ ಒಂದು ಭಾವನೆ ಕಂಡಲೇನು ಕಾಮನೆ, ಒಂದು ಮನದ ಯೋಚನೆ ಒಂದು ಮನಕ್ಕೆ ಸೂಚನೆ, ಯಾರು ಅರಿಯಲಾರಲು ಯಾರ ಪಾಲು ಯಾರಿಗೂ ಯಾರಿಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲ ಯಾರ ಕಡೆಗೂ. ಸುಮವು ಅರಳಿತು ದುಂಬಿಯನ್ನು ಕೊಲಿಸಿತು, ಒಂದು ಸುಮವು ಅರಳಿತು ದುಂಬಿಯನ್ನು ಕೊಲಿಸಿತು, ಮೋಹ ಪಾಶ ಎಸೆಯಿತು ಒಂದು ಪಾಠ ಕಲಿಸಿತು, ಇಂಥ ಪಾಠ ಕಲಿಸಲು ಗುರು ಯಾರು ಯಾರಿಗೂ ಯಾರಿಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ. ಇಂದು ಮನವ ತಟ್ಟಿತು ಎಂದು ಹುಟ್ಟಿದಾಸೆಯು ಇಂದು ಮನವ ತಟ್ಟಿತು, ಮನದ ಕದವ ತೆರೆಯಲು ಬೇರೆ ಗುರಿಯ ಮುಟ್ಟಿತು, ಯಾರು ಹೇಳಬಲ್ಲರು ಯಾರ ಪಯಣ ಎಲ್ಲಿಗೂ ಎಲ್ಲಿಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ, ಯೂಥ ಪ್ರೇಮದಾಟದೆ ಯಾರ ಹೃದಯ ಯಾರಿಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ, ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಡೆನಲ್ಲಿ, ಪ್ರೇಮಿಗೆ ಓರ್ವಡೆನಲ್ಲಿ ಮಧುಮಯ ಯೌವನ ಮೈ ಮನ ತುಂಬಿ ಮೆರೆದಿ ಹವಸಂತ ಕಾಲ,
ತೀರದ ಆಸೆಯ ಆದ ಗುರಿಯ ವಿರಹಿಗೆ ತಂದಿಹ ಕಾಲ, ವಿರಹಿಗೆ ತಂದಿಹ ಕಾಲ.
ವಸಂತ ಬರೆದನು ಒಲವಿನ ಓಲೆ ಚಿಗುರು
ತುರಿದ ಎಲೆ ಎಲೆ ಮೇಲೆ ಬಯಕೆಯು ಅನಾಹುತ ಮುಖದಲ್ಲಿ ಹೊಮ್ಮಿ ಚಿಮ್ಮುವಾನದ ಕಾಲ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ ಮರ ಆಸರೆ ತೋರಿ ತೋಳನು ಬಳಸುವ ಕಾಲ ತೋಳನು ಬಳಸುವ ಕಾಲ ಕೈಸೆರೆಯಲ್ಲಿ ಅಳಿಯದ ವಸಂತ ಕಾಲ
ಪ್ರೇಮವು ಪ್ರೀತಿಯು ಪ್ರಣಯವು ಏನು ಲೀಲೆಯ ನಾಡುವ ಕಾಲ ಲೀಲೆಯ ನಾಡುವ ಕಾಲ
ವಸಂತ ಕರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಳೆನಲ್ಲಿ ಪ್ರೇಮಿಗೆ ಓರ್ವಳೆನಲ್ಲಿ.
ಇದುವರೆಗೆ ಮಧುರ ಗೀತೆಗಳನ್ನು ಕೇಳಿದಿರಿ.
ರೇಡಿಯೋ ಪಾಂಚಜನ್ಯ ಸಮುದಾಯ ಬಾನುಲಿ ಕೇಂದ್ರದಿಂದ ನಿಮ್ಮ ಕಾರ್ಯಕ್ರಮಗಳು ಪ್ರಸಾರವಾಗಬೇಕೇ? ಹಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ 08251298499. ಗಮನಿಸಿ ಕೇಳಿದರೆ ನಮ್ಮ ಕಾರ್ಯಕ್ರಮಗಳನ್ನು ವೆಬ್ಸೈಟ್ ಮೂಲಕ ಕೂಡ ಆಲಿಸಬಹುದು. ನಮ್ಮ ವೆಬ್ಸೈಟ್ ವಿಳಾಸ www.radiopanchajanya.com. ಇಲ್ಲಿ ಆರ್ಕೈವ್ಸ್ನ ಭಾಗಕ್ಕೆ ಹೋಗಿ ಕ್ಲಿಕ್ ಮಾಡಿದರೆ ಹಳೆ ಕಾರ್ಯಕ್ರಮಗಳನ್ನು ಕೂಡ ಆಲಿಸಬಹುದು. ಜೊತೆಗೆ ನಮ್ಮ ಪ್ರಸಾರವನ್ನು ಆಪ್ ಮೂಲಕವೂ ಕೇಳಬಹುದು. ಪ್ಲೇಸ್ಟೋರ್ನಲ್ಲಿ ಪಾಂಚಜನ್ಯ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ಗಳಿಗೆ ಇನ್ಸ್ಟಾಲ್ ಮಾಡಿದರೆ ರೇಡಿಯೋ ಪ್ರಸಾರದ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ನಮ್ಮ ಪ್ರಸಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ವಿಳಾಸ ರೇಡಿಯೋ ಪಾಂಚಜನ್ಯ 90.8 FM ಸಮುದಾಯ ಬಾನುಲಿ ಕೇಂದ್ರ ನೆಹರು ನಗರ ಪುತ್ತೂರು. ನಮ್ಮ ದೂರವಾಣಿ ಸಂಖ್ಯೆ 08251298499. ಇಮೇಲ್ ವಿಳಾಸ radiopanchajanya@gmail.com. ನಮ್ಮ ವಿಳಾಸ ಮತ್ತೊಮ್ಮೆ ರೇಡಿಯೋ ಪಾಂಚಜನ್ಯ 90.8 FM ಸಮುದಾಯ ಬಾನುಲಿ ಕೇಂದ್ರ ನೆಹರು ನಗರ ಪುತ್ತೂರು. ನಮ್ಮ ದೂರವಾಣಿ ಸಂಖ್ಯೆ 08251298499. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ರೇಡಿಯೋ ಪಾಂಚಜನ್ಯದ ಬಳಗದ ಪರವಾಗಿ ನಾನು ತೇಜಸ್ವಿ ರಾಜೇಶ್ ಮಾಡುವ ಅನಂತ ವಂದನೆಗಳು.